అగ్నిగ్రీవమోచనం స్వనామగ్రహణాదేవానిరష్టగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్నసే ఉత్తుంగవాహ్తరంగాయ మధ్వదుద్దర్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుదనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నా. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాచ్యుతానంతలీలా గోపాలపాలితాం విద్యాపయోనిధీం వందే బ్రహ్మ విద్యాగురుం నమః. బ్రహ్మచర్య హరిప్రీతి సువిద్యా భాగశాలిన ఇష్టదాం కష్టహర్తృన్నః విద్యామాన్యాం మునీం నమః. వాదిరాజ పదద్వంద్వా వారిజాసక్తమానసాం విశ్వప్రియ గురుం వందే మందోహం ధీరిశుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంతేవా శివతో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యేష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయక్షగురుం భజే శ్రీగురుభ్యో నమః. హరి ఓం. పరః తస్మాత్తు భావః అన్యః అవ్యక్తః వ్యక్తాత్ సనాతనః యస్య సర్వేషు భూతేషు నశ్యతి న వినశ్యతి. ఇల్లి తన్న పరిచయం ఆడికొడతా ఇద్దాను. ఎలా రీతియాదంతహ జీవ జడగల పరిచయం ఆడికొడత. నన్నొడగే ಎಲ್ಲ ಜೀವರಾಶಿ ಇತ್ತು, ಜಡಗಳು ಸೂಕ್ಷ್ಮ ರೂಪದಿಂದ ಇತ್ತು, ಅದನ್ನು ನಾನು ಹೊರಗೆ ತಂದೆ. ಆ ಜೀವ ಜಡಕ್ಕಿಂತ ವಿಲಕ್ಷಣನಾದ ನಾನು. ಅನ್ಯ ಭಾವ, ನೀನು ಎಂಥವ, ಅನ್ಯ ಹೇಗೆ, ಪರಹ ಯಾಕೆ, ನಮಕ್ಕಿಂತ ವಿಲಕ್ಷಣ, ನಮಕ್ಕಿಂತ ಶ್ರೇಷ್ಠ, ಸ್ವತಂತ್ರ, ಸ್ವತಂತ್ರನಾದ್ದರಿಂದ ಎಲ್ಲಾ ರೀತಿಯಲ್ಲೂ ನಾನು ಉನ್ನತ ಮಟ್ಟದಲ್ಲಿರೋದರಿಂದ ನಾನು ನಿಮ್ಮೆಲ್ಲರಿಗಿಂತ ಭಿನ್ನ. ಅವ್ಯಕ್ತ ವ್ಯಕ್ತಾತ್ ಅನ್ಯ ಭಾವ, ಇದೆಲ್ಲ ವ್ಯಕ್ತರು. ನಾ ಭಗವಂತ ಅವ್ಯಕ್ತ. ಏನಿದು ವ್ಯಕ್ತರು ಅಂದ್ರೇನು, ಅವ್ಯಕ್ತರು ಅಂದ್ರೆ ಏನು ಅಂದ್ರೆ ಒಬ್ಬರಿಂದ ಹುಟ್ಟು ಪಡೆಯೋರೆಲ್ಲ ವ್ಯಕ್ತರು. ಒಬ್ಬರಿಂದ ಹುಟ್ಟು ಪಡೆಯದೇ ಇರತಕ್ಕಂಥವ ಭಗವಂತ ಅವ್ಯಕ್ತ, ವ್ಯಕ್ತಿ ಇಲ್ಲದವ. ಆದ್ದರಿಂದ ನಾನು ಎಲ್ಲರಿಗೆ ಹುಟ್ಟು ಕೊಡ್ತೇನೆ, ನನಗೆ ಹುಟ್ಟು ಕೊಡುವನಿಲ್ಲ, ಆದ್ದರಿಂದ ನಾನು ಎಲ್ಲರಿಗಿಂತ ವಿಶೇಷನಾದವ. ಇನ್ನೊಂದು ಗೊತ್ತು, ಎಲ್ಲರಿಗೆ ನಾಶ ಇದೆ, ನನಗೆ ನಾಶ ಇಲ್ಲ. ನಾಶ ಅಂದ್ರೆ ಅರ್ಥ ಏನು, ಸ್ವರೂಪ ಜೀವ ಹಾಳಾಗಿ ಹೋಗಲ್ಲ, ಯಾವಾಗಲೂ ಇರ್ತಾನೆ, ಆದರೆ ಜೀವನಿಗೆ ನಾಶ ಇದೆ ಎಂದು. ಅರ್ಥ ಏನು ಅಂದರೆ ಜೀವ ಇದ್ರೂ ಕೂಡ ಇಲ್ಲದಂತೆ ಇದ್ರೆ ಮುಗಿದು ಅದರ ನಾಶ ಅಂದರು. ಜೀವನೊಳಗೆ ಭಗವಂತನಿದ್ದು ಜೀವನ ಶ್ವಾಸಾದಿ ಕಾರ್ಯಗಳನ್ನು ಮಾಡಿಸ್ತಾ, ಶ್ವಾಸ ಮಾಡಿಸಬೇಕಾದರೂ ದೇವರು ಬೇಕು, ತಿಳುವಳಿಕೆ ಬರಬೇಕಾದರೂ ದೇವರು ಬೇಕು, ಇಚ್ಛಾ ಪ್ರಯತ್ನ ದೇವರೇ ಮಾಡಿಸಬೇಕು. ದೇವರು ಸರದರೆ ಜೀವ ಇದ್ರೂ ಇಲ್ಲ, ಅದನ್ನೇ ನಾಶ ಅಂತ ಕರೆದು. ಅದರಿಂದ ಇನ್ನೊಂದು ನಾಶ ಅಂತ ಕರೆದು ಏನು, ನಾವಿದ್ರೂ ಕೂಡ ನಮ್ಮ ಎಚ್ಚರವೇ ನಾವು ಕಳ್ಕೊಂಡಿದ್ರೆ ಅದನ್ನು ನಾಶ ಅಂತ. ಹೌದು ತಾನೆ, ಅದನ್ನ ಕೃಷ್ಣ ಹೇಳುತ್ತಾನೆ, ನಿನ್ನ ಪರಿಚಯ ನನಗಿದೆ, ನಿನಗೆಷ್ಟು ಜನ್ಮಗಳು ಬಂದಿವೆ, ಯಾವ ಯಾವ ಜನ್ಮದಲ್ಲಿ ನೀನು ಹೇಗೆ ಹೇಗಿದ್ದೀಯ ಅನ್ನೋದು ನನಗೆ ಗೊತ್ತು, ನಿನಗೆ ನನ್ನ ಪರಿಚಯ ಇಲ್ಲ. ಎಲ್ಲಾ ಜನ್ಮಗಳಲ್ಲಿ ನಿನ್ನ ಜೊತೆಗೆ ಇದ್ದ ನನ್ನ ಪರಿಚಯ ನಿನಗಿಲ್ಲ, ನಿನ್ನ ಪರಿಚಯ ನನಗಿದೆ. ಅದೇ ಇಲ್ಲಿ ದೇವರಿಗೆ ನಮ್ಮ ಪರಿಚಯ ಇರುತ್ತೆ. ಪ್ರತಿಯೊಂದು ನಾವು ಎಲ್ಲಿದ್ರೂ ಅವನು ಗೊತ್ತಾಗುತ್ತೆ. ಹೇಗೆ, ನಾವೆಲ್ಲಿದ್ರೂ ಅವನು ಇರ್ತಾನೆ. ಅವನು ಇಲ್ಲದ ಕಡೆ ಇಲ್ಲ, ಆದ್ದರಿಂದ ಅವನು ಎಲ್ಲವೂ ಗೊತ್ತಾಗುತ್ತೆ. ನಾವೇ ಏನು ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇರಲಾರದವರು, ಒಂದೇ ಕಡೆ ಇದ್ದು ಬೇರೆ ಕಡೆ ಇದ್ದವರದ್ದೆಲ್ಲ ತಿಳ್ಕೊಳ್ತೀವಲ್ಲ. ಅಷ್ಟ್ಯಾಕೆ ಯಾವ್ದೋ ಬಂದಿದೆ ಅಲ್ಲ, ಯಾವ್ದನ್ನ ಏನಂತಾರೆ ಕ್ಯಾಬ್ ಓಲಾ ಅಂತೀರಾ, ಎಲ್ಲಾದ್ರೂ ಬಳಸ್ತಾ ಇದ್ದೀರಾ. ಅದರಲ್ಲಿ ಅವನು ಫೆಸಿಲಿಟಿ ಕೊಟ್ಟಿದ್ದಾನೆ, ನಮ್ಮವರನ್ನ ಕೂಡಿಸಿ ಕಳಿಸಿದ್ರು ಕೂಡ ಟ್ರ್ಯಾಕ್ ಅಂತ ಬರುತ್ತೆ. ಅದರಲ್ಲಿ ನೋಡಿದರೆ ಆ ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೂಟ್ ಅಲ್ಲಿ ಹೋಗ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ಒಬ್ಬರು ಕಳಿಸಿದ್ದಾರೆ ಅವರ ಪೈಕಿ ಅವರನ್ನ, ಅವ ಈ ರೂಟ್ ಅಲ್ಲದೆ ಸುತ್ತ ರೂಟ್ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಇಲ್ಲಿಂದೇ ಫೋನ್, ನೀನು ಬೇರೆ ರೂಟಲ್ಲಿ ಹೋಗ್ತಾ ಇದೆಯಾ, ಈ ರೂಟಲ್ಲಿ ಹೋಗು ಅಂತ. ಇವರು ಮನೆಯಲ್ಲಿದ್ದಾರೆ, ಅವನೆಲ್ಲೋ ಇದ್ದಾನೆ, ಅಲ್ಲಿಂದನೇ ಕಮಾಂಡ್ ಬಂದಿದೆ. ನಾವೇ ಹೀಗಿದ್ರೆ ನಮ್ಮ ಸ್ವಾಮಿ ಹೇಗಿರಬೇಕು? 14 ಲೋಕದಲ್ಲಿರುವ ಪ್ರತಿಯೊಬ್ಬ ಜೀವರಾಶಿಯ ಟ್ರ್ಯಾಕ್ ಅವನಿಗೆ ಗೊತ್ತು. ನಾವೆಲ್ಲೆಲ್ಲಿ ಹೋಗ್ತಾ ಇದೀವಿ, ಏನೇನ್ ಮಾಡ್ತಾ ಇದೀವಿ, ಬೋಲ್ಟ್ ಹಾಕೊಂಡು ಒಬ್ಬರೇ ಕೂತು ಏನ್ ಆಲೋಚನೆ ಮಾಡ್ತಾ ಇದ್ದಾನೆ, ಎಲ್ಲ ಟ್ರ್ಯಾಕ್ ಆತನಿಗೆ ಗೊತ್ತು. ಆತನಿಗೆ ಗೊತ್ತಿಲ್ಲದಿಲ್ಲವೇ ಇಲ್ಲ, ಆತನಿಗೆ ಗೊತ್ತಿಲ್ಲದ್ದು ಇಲ್ಲವೇ ಇಲ್ಲ ಎಂಬುದು ನಮಗೆ ಗೊತ್ತಾದರೆ, ನಮಗೆ ಗೊತ್ತಾದರೆ ಅವನ ಮುಂದೆ ಏನು ಕೇಳಬೇಕೋ ಗೊತ್ತಾಗಲ್ಲ. ಯಾಕೆ ಏನು ಕೇಳಲಿಕ್ಕೆ ಹೋದ್ರು ಕೂಡ ನನಗೇನು ಬೇಕೋ ಅವನಿಗೆ ಗೊತ್ತು, ನಾನೇನು ಕೇಳಲಿ ಇವನ ಹತ್ರ, ಯಾಕೆ ನನಗೇನು ಬೇಕೋ ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಬೇಡ್ತೀವಲ್ಲ, ಬೇಡೋದೆಲ್ಲ ಕೂಡ ಬೇಕಾದ್ದಲ್ಲ. ಬೇಕಾದ್ದು ಅನ್ನೋ ಶಬ್ದದ ಅರ್ಥ ಏನು? ಹಿತಕರವಾದ್ದು. ನಮಗೆ ಹಿತ ಯಾವುದೋ ಗೊತ್ತಿಲ್ಲ, ಯಾವುದು ನಮಗೆ ಹಿತ ಅಲ್ಲ ಅದನ್ನೇ ಬಯಸಿ ಬಯಸಿ ಒದ್ದಾಡ್ತಾ ಇರ್ತೇವೆ. ಅದಕ್ಕೆ ದೇವರ ಮುಂದೆ ಸುಮ್ಮನಿರೋದು ಉತ್ತಮ. ಹೇಗೆ? ನನಗೇನು ಬೇಕು ನಿನಗೆ ಗೊತ್ತಯ್ಯ, ನನಗೇನು ಒಳ್ಳೇದಾಗಬೇಕು ಆಗಬೇಕು ನಿನಗೆ ಗೊತ್ತು, ಒಳ್ಳೆಯದು ಮಾಡು ಹರಿಯೇ ಅಂತ ಕೇಳಿಕೊಂಡ್ರೆ ಸಾಕು. ಅದನ್ನು ಹೇಳ್ತಾರೆ, ಅವ್ಯಕ್ತೋ ಅಕ್ಷರ ಇತ್ಯುಕ್ತ ತಾಂ ಆಹು ಪರಮಾಂಗತಿ ಎಂ ಪ್ರಾಪ್ತನೆ ನಿವರ್ತಂತೆ ಪ್ರಧಾನ ಪರಮಾನ್ಮ. ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನ ಅವ್ಯಕ್ತ ಅಂತ ಕರೀತಾರೆ. ಅವ್ಯಕ್ತ ಅಂದ್ರೆ ನಾವು ಪ್ರಯತ್ನ ಪಟ್ಟರೆ ಸಿಗದವ, ನಾವು ಪ್ರಯತ್ನ ಪಟ್ಟರೆ ಸಿಗದವ, ಅವನಾಗಿ ಸಿಗಬೇಕು ಅಂತ ಸಂಕಲ್ಪ ಮಾಡಿಕೊಂಡರೆ ಸಿಗುವವ, ಆದ್ದರಿಂದ ಅವ್ಯಕ್ತ. ಅಷ್ಟೇ ಅಲ್ಲ, ನಾನು ಅಕ್ಷರ ನಾಶರಹಿತ ಹೇಳಿದ್ರು. ನಾಶ ಅಂದ್ರೆ ಯಾವ ರೀತಿಯಾದ ನಾಶ ನನಗಿಲ್ಲ. ತಸ್ಮಾತ್ ತಾಮಾಹು ಪರಮಾಂಗತಿ, ನನ್ನ ಸ್ಥಾನ ಎಂಥದ್ದು ಗೊತ್ತ? ಅಲ್ಲಯ್ಯ ನಾನು ಇಲ್ಲೇ ಚೆನ್ನಾಗಿದ್ದೇನೆ, ನಿನ್ನ ಹತ್ರ ಯಾಕೆ ಬರಬೇಕು ನಾನು? ಅಂದ್ರೆ ನಾನಿರುವ ಸ್ಥಾನ, ನನ್ನ ಸನ್ನಿಧಾನ ಎಂಥದ್ದು ಅಂದ್ರೆ ಯಂ ಪ್ರಾಪ್ತೇನ ನಿವರ್ತಂತೆ, ಅಲ್ಲಿಗೆ ಬಂದವ ಮತ್ತೂ ಈ ದುಃಖ ಪ್ರಪಂಚಕ್ಕೆ ಬರುವುದೇ ಇಲ್ಲವೋ ಅಂಥ ಧಾಮ ನನ್ನದು. ಅವಾಗ ಪ್ರಶ್ನೆ ಬರುತ್ತೆ, ವೈಕುಂಠಕ್ಕೆ ಹೋದ ಮೇಲೆ, ವಿರಜಾಸ್ನಾನ ಆದ ಮೇಲೆ, ವೈಕುಂಠದಲ್ಲಿ ಭಗವಂತನ ದರ್ಶನ ಆದ ಮೇಲೆ ಎಲ್ಲರೂ ಅಲ್ಲೇ ವಾಸ ಮಾಡಲ್ಲ, ಭಗವಂತ ಅವರನ್ನ ಎಲ್ಲಾ ಕಡೆಗೆ ಕಳಿಸಿಕೊಡ್ತಾನೆ. ಕೆಲವರು ಭೂಮಿಗೆ ಬರ್ತಾರೆ, ಆಯಾ ಲೋಕಗಳಿಗೆ ಬಂದು ಸಂತೋಷವಾಗಿರ್ತಾರೆ. ಅಲ್ಲಯ್ಯ ಇಷ್ಟು ಕೇಳಿದ್ದೆ, ನಿನ್ನ ಲೋಕಕ್ಕೆ ಹೋದ ಮೇಲೆ ಮತ್ತ ಇಲ್ಲಿಗೆ ತಿರುಗಿ ಬರಲ್ಲ ಅಂದ್ರೆ ಮತ್ತ ಇಲ್ಲಿ ಕಳಿಸಿಕೊಟ್ರೆ ಗತಿ ಏನು? ಅದಕ್ಕಂದ್ರೂ ಇಲ್ಲಿಗೆ ಬಂದ್ರೂ ಹುಟ್ಟು ಸಾವುಗಳಿರಲ್ಲ, ದುಃಖ ಇರಲ್ಲ. ಹೇಗಿರ್ತಾರೆ? ವೈಕುಂಠದಲ್ಲಿದ್ರೆ ಹೇಗಿರಬೇಕೋ ಇಲ್ಲೂ ಹಾಗೆ ಇರ್ತಾರೆ. ಯಾಕೆ? ವೈಕುಂಠದಲ್ಲಿರುವ ದೇವರೇ ಇವರ ಜೊತೆಗೆ ಇಲ್ಲಿ ಇರ್ತಾನೆ. ಆದ್ದರಿಂದ ಆದ ಕಾರಣ ಮುಕ್ತರಾದವರು ಎಲ್ಲ ಕಡೆ ತಿರುಗ್ತಾರೆ. ಅದಕ್ಕೆ ಹೇಳುತ್ತಾನೆ, ನನ್ನ ಧಾಮ ಅಂದ್ರೆ ನನ್ನ ಆಶ್ರಯ ಅದು ವೈಕುಂಠ ಮಾತ್ರ ಅಲ್ಲ, ನಾನಿರೋದೆಲ್ಲ ವೈಕುಂಠವೇ. ಅದಕ್ಕೆ ದಾಸರ ಅಂತಾರೆ, ವೈಕುಂಠ ಎಲ್ಲಿದೆ? ತುಂಬಾ ದೂರ, ಇಲ್ಲಿಂದ ನೋಡಿಕೊಂಡು ಕೂಡ ಇಲ್ಲಿಂದ ಆಕಾಶ, ಆಕಾಶದಿಂದ ಮೇಲೆ ಸ್ವರ್ಗ, ಸ್ವರ್ಗದಿಂದ ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹಲ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠ ತುಂಬಾ ಡಿಸ್ಟೆನ್ಸ್ ಇದೆ. ದಾಸರು ಯಾಕೋ ಅಂದ್ರು, ಒಂದೇ ಕೂಗಳತೆ ವೈಕುಂಠ. ಅಷ್ಟು ದೂರ ಇದ್ರೆ ನಮ್ಮ ಮನೆಯಲ್ಲಿ ಕೂಗಿದ್ರೆ ಅಡಿಗೆ ಮನೆ ಇದ್ದವ್ರು ಕೇಳಿಸಲ್ಲ, ಹೌದ್ ತಾನೆ? ಅಲ್ಲೇ ಇರ್ತಾರೆ, ಏನಪ್ಪ ಇದು ಅಂದ್ರೆ ಏನ್ರಿ ಮತ್ತು ಹೇಳ್ರಿ ಅಂತ ಕೇಳ್ತಾರೆ. ಯಾಕೆ? ಇಲ್ಲಿಂದ ಇಲ್ಲಿಗೆ ಕೇಳಿಸಿಲ್ಲ, ಇಲ್ಲಿಂದ ವೈಕುಂಠಕ್ಕೆ ಕೇಳಿಸುತ್ತಾ? ಒಂದೇ ಕೂಗಳತೆ ಇದೆಯಾ ಅಂದ್ರೆ ಒಂದೇ ಕೂಗಳತೆ ಅಂದ್ರೆ ಬಾಯಿಯಿಂದ ಹೃದಯ, ಒಂದೇ ಕೂಗಳತೆ ವೈಕುಂಠ. ದೇವ ಎಲ್ಲಿದ್ರೆ ಅದೇ ವೈಕುಂಠ. ಇನ್ನ ಪುರುಷ ಸಪರ ಪಾರ್ಥ ಭಕ್ತ್ಯ ಲಭ್ಯಸ್ವನನ್ಯಯ ಯಶ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತಪಂ. ಅವಾಗ ಕೃಷ್ಣನ ಕೇಳ್ತಾ ಇದ್ದಾನೆ, ಕೃಷ್ಣ ಈ ಪುರುಷ ಪುರುಷ ಅಂತ ಕರೀತಾರಲ್ಲ ನಮ್ಮಲ್ಲಿ ಹೇಳ್ತಾರೆ, ಪುರುಷ ಪ್ರಯತ್ನ, ಪುರುಷ ಮಾಡಬೇಕಾದ ಪ್ರಯತ್ನ, ಪುರುಷ ಪ್ರಯತ್ನ ಅಂತ ನಾವೆಲ್ಲ ಅಂದ್ರೆ ಪುರುಷ ಪ್ರಯತ್ನ ಮಾಡಬೇಕು ಅಂದ್ರೆ ನಾವೇ ಮಾಡಬೇಕು ಅಂತ ನಮ್ಗೆ ಅರ್ಥ ತಲೆಯಲ್ಲಿ. ಪುರುಷ ಪ್ರಯತ್ನ ಮಾಡಬೇಕಲ್ರಿ ಅಂದ್ರೆ ನಾವೆಲ್ಲ ಪುರುಷರು, ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂದ್ರೆ ಪುರುಷ ಪ್ರಯತ್ನ ಅಂದ್ರೆ ಗಂಡಸರು ಅಂತ ಆಯ್ತು. ಮತ್ತೆ ಹೆಂಗಸರಿಗೆ ಸ್ತ್ರೀ ಪ್ರಯತ್ನ ಅಂತಿಲ್ಲಲ್ಲ, ಮತ್ತೆ ಹೆಂಗಸರಿಗೂ ಗಂಡಸರಿಗೂ ಸೇರಿ ಒಟ್ಟಾಗಿ ಪುರುಷ ಪ್ರಯತ್ನ ಅಂತ ಹೇಳಿದ್ರು. ಅದ್ಯಾಕೋ ಹಾಗೆ ಹೇಳಿದ್ರು ಹೌದಲ್ವಾ? ಪುರುಷರು ಮಾಡುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ, ಸ್ತ್ರೀಯರು ಮಾಡುವ ಪ್ರಯತ್ನಕ್ಕೆ ಸ್ತ್ರೀ ಪ್ರಯತ್ನ ಅಂತ ಹೇಳಬೇಕಾಗಿತ್ತು. ಇಬ್ಬರಿಗೂ ಸೇರಿ ಪುರುಷ ಪ್ರಯತ್ನ ಅಂದ್ರೆ ಅದೇನೋ ಬೇರೆ ಅರ್ಥ ಕೂತಿದೆ ಅಂತ ಅರ್ಥ. ಪುರುಷ ನಾಮಕ ಭಗವಂತ ಮಾಡಿಸುವ ಪ್ರಯತ್ನ ಪುರುಷ ಪ್ರಯತ್ನ. ಅದಕ್ಕೆ ಹೇಳ್ತಾರೆ ಪುರುಷ ಅಂದ್ರೆ ಯಾರು ಅಂದ್ರೆ ಪುರುಷಸ್ಥ ಪರಪಾರ್ಥ, ಜೀವ ಜಡಗಳಿಗಿಂತ ವಿಲಕ್ಷಣನಾಗಿರ್ತಾನಲ್ಲ ಅವನನ್ನೇ ಪುರುಷ ಅಂತ ಕರೀತಾರೆ. ಇನ್ನ ಅವನನ್ನ ಪಡೆಯಬೇಕಾದ್ರೆ ಹೇಗೆ, ಯಾವುದು ರಾಜಮಾರ್ಗ? ಭಕ್ತ್ಯ ಲಭ್ಯಸ್ತು ಅನನ್ಯಯ, ಅನನ್ಯವಾದ ಭಕ್ತಿಯಿಂದ ಮಾತ್ರ ಸಿಗ್ತಾನೆ. ಅಲ್ಲ, ಭಕ್ತಿಯಿಂದ ಸಿಗ್ತಾನೆ ಅಂದ್ರೆ ಸರಿ ಹೋಗುತ್ತೆ. ಅನನ್ಯ ಭಕ್ತಿ ಅಂದ್ರು, ಭಕ್ತಿ ಅಂದ್ರೆ ಏನು ಅಂತ ನನಗೆ ಗೊತ್ತೇ ಇಲ್ಲ, ಗೊತ್ತಿದ್ರೆ ಹೇಳಿ. ಭಕ್ತಿ ಅಂದ್ರೆ ಯಾರೋ ಮೊನ್ನೆ ಒಬ್ಬರು ಅವರ ಭಾವನೆ ಪ್ರಕಟ ಮಾಡಿದ್ರು, ಭಕ್ತಿ ಅಂದ್ರೆ ಅದೊಂದು ಉದ್ವೇಗ. ಉದ್ವೇಗವೇ ಭಕ್ತಿ ಆಗಿದ್ರೆ ಮತ್ತೆ ಭಕ್ತಿ ಉದ್ವೇಗ ಅಂದ್ರೆ ಎರಡು ಶಬ್ದಗಳು ಬೇಕಾಗಿರುತ್ತೆ. ಭಕ್ತಿ ಬೇರೆ, ಉದ್ವೇಗ ಬೇರೆ. ಉದ್ವೇಗವೇ ಭಕ್ತಿ ಅಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದು ಭಕ್ತಿ ಅಂತ ಹೇಳಿದ್ರೆ ಸಿನಿಮಾ ನೋಡಿದಾಗ್ಲೂ ಬರ್ತಾ ಇರ್ತದೆ ಬಹಳ ಜನಕ್ಕೆ. ಅಲ್ಲಿ ಒಳ್ಳೆ ಯಾವುದೋ ದುಃಖದ ಸೀನೋ ಇನ್ನೊಂದು ಸೀನೋ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ, ಭಕ್ತಿ ಆಗುತ್ತಾ? ಉದ್ವೇಗ ಮಾತ್ರ. ಉದ್ವೇಗ ಬರಲಿಕ್ಕೆ ಭಕ್ತಿ ಕಾರಣ ಆಗಿರಬಹುದು, ಉದ್ವೇಗವೇ ಭಕ್ತಿ ಅಲ್ಲ. ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ತುಂಬಾ ಸುಂದರವಾಗಿ ತಿಳಿಸಿಕೊಡ್ತಾರೆ. ಭಕ್ತಿ ಅಂದ್ರೆ ನಾವೊಂದು ಕೊಡೋ ದೇವರ ಮೇಲೆ ಮಾಡೋದು ಭಕ್ತಿ. ಹೌದು, ಆದರೆ ಭಕ್ತಿ ಹೇಗಿರಬೇಕು ಅಂದ್ರೆ ನಿನ್ನ ಮೇಲೆ ನಿನಗೆ ಭಕ್ತಿ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಇರಬೇಕು. ಅಲ್ಲ, ನಮ್ಮ ಮೇಲೆ ನಮ್ಗೆ ಭಕ್ತಿ ಇದೆಯಾ? ಅವಾಗ ಹೇಳ್ತಾರೆ ಭಕ್ತಿ ಅಂದ್ರೆ ಏನು ಗೊತ್ತಾ? ಆದರ ನೋಡಿ, ನಮ್ಮ ಸುತ್ತ ಪದಾರ್ಥಗಳಿವೆ, ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ, ನಾವಿದ್ದೇವೆ. ನಮ್ಮ ಸುತ್ತ ಇರುವ ಪದಾರ್ಥಗಳ ಮೇಲೆ ಆದರ ಅಂದ್ರೆ ಇಷ್ಟ, ಸ್ನೇಹ, ಅಂಟು. ಅದಕ್ಕೆ ಯಾರು ಕೇಳಿದ್ರೆ ಏನು ಕೊಡಲ್ಲ. ಅದಾದ ಮೇಲೆ ನಮ್ಮವರ ಮೇಲೆ ಅಂಟು, ಸ್ನೇಹ. ಕೊನೆಗೆ ಎಲ್ಲರಿಗಿಂತ ಹೆಚ್ಚು ಅಂಟು ಯಾರಿಗಿರುತ್ತೆ? ನಮಗೆ. ನಮ್ಮ ಮೇಲೆ ನಮಗೆ ಜಾಸ್ತಿ ಅಭಿಮಾನ, ಹೌದಲ್ವೋ? ಇಲ್ಲ ಅಂತೀರಾ? ಅದಕ್ಕೆ ದೃಷ್ಟಾಂತ ತುಂಬಾ ಸಲ ಕೊಟ್ಟಿದ್ದೆ, ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತದೆ. ನೀರು ಬರ್ತಾ ಇತ್ತು ನಮ್ಮದೇ ಊರು ಕರ್ನೂಲ್ನಲ್ಲಿ, ಮಂತ್ರಾಲಯಕ್ಕೆ ಬರ್ತಲ್ವಾ, ಅವಾಗೆ ಬಂದಿತ್ತು. ಮನೆಯಲ್ಲಿ ಅಕ್ಕಿ ಎಲ್ಲ ತುಂಬಿಕೊಳ್ಳುವ ಸೀಸನ್, ಚೆನ್ನಾಗಿ ಅವಾಗೆ ಚೀಪಾಗಿ ಸಿಗುತ್ತೆ, ಎಲ್ಲ ಇಟ್ಕೊಂಡಿದ್ದಾರೆ. ಯಾರಾದರೂ ಒಂದು ಮೊಟ್ಟೆ ಅಕ್ಕಿ ಕೊಡಿ ಅಂದ್ರೆ ಹತ್ತು ಸಲ ಹಿಂದೆ ಮುಂದೆ ನೋಡ್ತಾರೆ, ಯಾಕೆ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು, ಏನ್ ಕೊಡಬೇಕು, ಅಯ್ಯೋ ತುಂಬಾ ಅಂತಹದ್ದು. ಅಷ್ಟು ಮೊಟ್ಟೆ ಅಕ್ಕಿ ಏನು, ಎಲ್ಲ ಫ್ರಿಡ್ಜ್ ಟಿವಿ ಎಲ್ಲ ತುಂಬಿದೆ ಮನೆಯಲ್ಲಿ. ನೀರು ಬರ್ತಾ ಇದೆ, ಎಷ್ಟು ಪ್ರವಾಹದಿಂದ ಬರ್ತಾ ಇದೆ ಅಂದ್ರೆ, ಸಾಮಾನ್ಯ ಒಂದು ಟಿವಿನೋ ಫ್ರಿಡ್ಜೋ ಕಾರೋ ನಮ್ಗೆ ಕೊಡ್ತೀರಾ? ಯಾಕ್ರಿ ಕೊಡಬೇಕು? ಅದೆಲ್ಲ ಉತ್ತರ ಬರೋದು ಇಲ್ಲಿ, ಕೊಡೋದು ಬಿಡೋದು ಇಲ್ಲ. ನೀರು ಬಂದು ಮನೆಯೆಲ್ಲ ತುಂಬತಾ ಇದೆ, ಕೇಳೋರಿಲ್ಲ, ತಗೊಳ್ಳದೆ ನೀರು ಎಲ್ಲ ತಗೊಳ್ತಾ ಇದೆ. ಬದುಕಿದ್ರೆ ಸಾಕು. ಈಗ ಪದಾರ್ಥದ ಮೇಲೆ ಅಂಟಿತ್ತು, ಅದಕ್ಕಿಂತ ಹೆಚ್ಚಿನ ಅಂಟು ಯಾರ ಮೇಲೆ? ನಮ್ಮವರು ನಾನು ಅಂತ. ಎಲ್ಲ ಇಲ್ಲ, ಫಸ್ಟ್ ಫ್ಲೋರ್ಗೆ ಹೋದರೆ ನೀರು ಬಿಡಲಿಲ್ಲ, ಹಾಗೆ ಬಂತು. ಎರಡನೇ ಅಂತಸ್ತಿಗೆ ಅಲ್ಲಿಗೆ ಬಂತು. ಮೂರನೇ ಅಂತಸ್ತು ಅಲ್ಲಿಗೆ ಬಂತು, ಸ್ವಲ್ಪ ಕೆಳಮಟ್ಟದ ಪ್ರಾಂತಗಳಲ್ಲಿ. ಮೇಲಿನ ಹೋಗ್ಲಿಕ್ಕೆ ಅಂತಸ್ತಿಲ್ಲ, ಸರಿಯಾಗಿ ಟೆರೇಸಿಗೆ ಸರಿಯಾಗಿ ಹರಿಯುತ್ತಾ ಇದೆ. ಚೂರು ಎತ್ತರಕ್ಕೆ ಬಂದ್ರೆ ಕೃಷ್ಣಾರ್ಪಣ ಎಲ್ಲರೂ. ಅಂತ ಸ್ಥಿತಿಯಲ್ಲಿ ಮೂರು ದಿವಸಗಳ ಕಾಲ ಕರೆಂಟ್ ಇಲ್ಲ, ನೀರಿಲ್ಲ, ಊಟ ಇಲ್ಲ. ಬೀಳು ಪಂಚಕಕ್ಕೆ ಎರಡು ದಿವಸ ಕಡಿಮೆ, ತಿನ್ಲಿಕ್ಕೆ ಇಲ್ಲ, ಸುತ್ತು ನೀರು, ಕುಡಿಲಿಕ್ಕೆ ನೀರಿಲ್ಲ. ಎಂಥ ಪರಿಸ್ಥಿತಿ! ಆ ಸ್ಥಿತಿಯಲ್ಲಿ ಇದ್ದಾರೆ. ನೀರು ಬೆಳೆದೇ ಹೋಗಿದೆ, ಎಲ್ಲರ ಕಚ್ಕೊಂಡು ಹೋಗಿದ್ದಾರೆ. ಒಬ್ಬ ಮಾತ್ರ ಉಳಿದ. ಆ ಟ್ಯಾಂಕ್ ಒಂದಿತ್ತು, ಸಿಂಟೆಕ್ಸ್ ಟ್ಯಾಂಕ್ ಸ್ವಲ್ಪ ದೊಡ್ಡದು, ಅದರ ಮೇಲೆ ಕೂತ್ಕೊಂಡಿದ್ದ ಒಬ್ಬ ಉಳಿದ. ಅವನ್ನ ಬಿಡಲಿಲ್ಲ, ಅದು ಟಿವಿಯಲ್ಲಿ ಬಂದಿತ್ತು. ಅದೇ ನನ್ಗೆ ಚೆನ್ನಾಗಿ ನೆನಪಿದೆ, ಯಾವಾಗೂ ನೆನಪಿರುತ್ತೆ. ಟೀಕಾರಾಯರು ಕೊಟ್ಟ ಆ ಚಿಂತನೆ ಅಲ್ಲಿ ಚೆನ್ನಾಗಿ ಕಾಣಿಸ್ತು. ಅವನ ಕೇಳಿದ್ರು, ಅಲ್ಲ ನೀನೊಬ್ನೇ ಉಳಿದಿಯಲ್ಲ? ಹೌದು, ನಮ್ಮವರೆಲ್ಲ ಹೌದು, ನಾನು ಉಳಿದೆ. ಅವಾಗ ಅವನು ಕೇಳಿದ, ಅಲ್ಲ ನಿಮ್ಮವರು ಅಂತ ಸ್ಥಳಪ ಇದೆಯಾ? ನೀನೇ ಹೋಗಿ ಅವ್ರನ್ನ ಮೇಲೆ ಕೀಳಬಹುದಾಗಿತ್ತಲ್ಲ ಯಾರೋ ಒಬ್ಬರನ್ನ. ಉತ್ತರ ಸೈಲೆನ್ಸ್. ಯಾಕೆ? ಎಲ್ಲರಿಗಿಂತ ನನಗೆ ನಾನೇ ಜಾಸ್ತಿ, ಅದಕ್ಕೆ ನಾನೇ ಹೇಳಿ ಮಿಕ್ಕವ್ರನ್ನ ಬಿಟ್ಟೆ. ಪದಾರ್ಥಗಳು ಬಿಡ್ಲಿಕ್ಕಾಗಲ್ಲ, ಹೊತ್ಕೊಂಡೇ ಹೋಗ್ತೀವಿ. ನಾವೇ ಹೋಗ್ತೀವಿ ಅಂದಾಗ ಪದಾರ್ಥ ಬಿಡ್ತೀವಿ. ನಾವೆಲ್ಲರೂ ಹೋಗೋಣ ಅಂತ ಹೋಗ್ತಾ ಇರ್ತೀವಿ, ನಾನೇ ಹೋಗ್ಬಿಡುತ್ತೇನೆ ಅಂದ್ರೆ ಎಲ್ಲರನ್ನ ಬಿಟ್ಟು. ಇದು ಸಹಜ ಪ್ರವೃತ್ತಿ, ಯಾರನ್ನ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ಇದು ಸಹಜ ಪ್ರವೃತ್ತಿ. ಅದನ್ನೇ ಹೇಳ್ತಾರೆ, ನಿನ್ನ ಮೇಲೆ ನಿನಗಿರುವ ಆದರ ಬೇರೆ ಕಡೆ ಇದೆಯಾ ಅಂತೂ ಇಲ್ಲ. ಇದನ್ನ ಭಕ್ತಿ ಎಂಬ ಶಬ್ದದಿಂದ ಕರೀತಾರೆ. ಭಕ್ತಿ ಅಂದ್ರೆ ನಿನ್ನ ಮೇಲೆ ನಿನಗಿರುವ ಸ್ನೇಹ ಅಂದ್ರು. ಈ ಸ್ನೇಹ ಎಷ್ಟಿರಬೇಕು ಗೊತ್ತಾ? ಅದು ಹೇಳ್ತಾರೆ, ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ, ಸ್ನೇಹವನ್ನ ಭಕ್ತಿ ಎಂದ್ರು. ಇದೆಷ್ಟಿರಬೇಕು ಅಂದ್ರೆ ಆತ್ಮ ಆತ್ಮೀಯ ವಸ್ತುಭ್ಯೋಪಿ, ಮೂರು ಗ್ರಾಡೇಷನ್ ಮಾಡುತ್ತಾರೆ. ಆತ್ಮ ತಾನು, ಆತ್ಮೀಯರು ತನ್ನವರು, ವಸ್ತುಭ್ಯ ಅಂದ್ರೆ ವಸ್ತುಭ್ಯ ಅಂದ್ರೆ ವಸ್ತುಗಳಿಗಿಂತ, ತನಗೆ ತನ್ನ ಮೇಲಿರುವ ಅಂಟಿನಕ್ಕಿಂತ, ತನ್ನವರ ಮೇಲಿನ ಅಂಟಿನಕ್ಕಿಂತ, ತನ್ನ ವಸ್ತುಗಳ ಮೇಲಿನ ಸ್ನೇಹ ಅಂಟಿನಕ್ಕಿಂತ ಎಷ್ಟು ಅಂದ್ರೆ ಅನಂತಪಟ್ಟು ದೇವರಲ್ಲಿ ಸ್ನೇಹ ಬೆಳೆದರೆ ಅದನ್ನ ದೇವರಲ್ಲಿ ಮಾಡಬೇಕಾದ ಭಕ್ತಿ ಅಂತ ಕರೀತಾರೆ. ದೇವರ ಮೇಲೆ ಅಷ್ಟು ಅಂಟು ಬಂದಿರಬೇಕು. ಅಂಟು ಅಂದ್ರೆ ನೀನೇ ಬೇಕು, ನೀನೇ ಬೇಕು, ನೀನೇ ಬೇಕು, ಅದು ಬರಬೇಕು ಅಂದ್ರು. ಅದಕ್ಕೆ ಹೇಳುತ್ತಾರೆ ಆ ಭಕ್ತಿ ಬಂದಿದೆ. ಅವಾಗಂದ್ರು ಕೆಲವರು ಭಕ್ತಿ ಮಾಡ್ತಾ ಇರ್ತಾರೆ, ದೇವರಲ್ಲೂ ಮಾಡ್ತಾರೆ, ಬೇರೆ ಕಡೆಯೂ ಮಾಡ್ತಾರೆ, ರಾಯರಲ್ಲೂ ಮಾಡ್ತಾರೆ, ಬೇರೆ ಕಡೆಯೂ ಮಾಡ್ತಾರೆ. ಅವರಿಗೆ ಇದು ಅದು ಅಂತ ಯಾವ ಭೇದ ಭಾವನೆ ಇರಲ್ಲ, ಎಲ್ಲ ಒಂದೇ. ಹಾಗೆ ದೇವರಲ್ಲೂ ಭಕ್ತಿ, ಮಿಕ್ಕವರಲ್ಲೂ ಭಕ್ತಿ, ಈಕ್ವಲ್ ಆಗಿ ಮಾಡ್ತೇವೆ ಅಂದ್ರೆ ನಾನು ಸಿಗಲ್ಲ ಅಂದ ದೇವ. ಯಾಕ್ರಿ ನಿಮ್ ಸಪರೇಟ್ ಆಗಿ ಮಾಡಬೇಕಾ? ಅಂದ್ರೆ ನಾನು ಎಲ್ಲದಕ್ಕಿಂತ ಹೆಚ್ಚಾದಾಗ ನನ್ನ ಮೇಲೆ ಭಕ್ತಿ ಹೆಚ್ಚಿರಬೇಕಲ್ಲ. ಹೆಚ್ಚಿಗೆ ಅಂದ್ರೆ ಹೇಗೆ? ಎಲ್ಲರೂ ನಿನಗೆ ಮಾಡುವ ಉಪಕಾರಕ್ಕಿಂತ ನಾನು ಮಾಡುವ ಉಪಕಾರ ತುಂಬ. ಯಾರು ನಿನಗೆ ಉಪಕಾರ ಮಾಡ್ಲಿಕ್ಕಾಗಲ್ಲ, ನಾನಿದ್ರೆ ಎಲ್ಲರೂ ನನ್ನ ಮೂಲಕ ಮಾಡುತ್ತಾರೆ. ಮತ್ತೆ ನನ್ನ ಮೇಲೆ ನಿನಗೆ ಭಕ್ತಿ ಜಾಸ್ತಿ ಇರಬೇಕಲ್ಲ, ಅನನ್ಯವಾದ ಭಕ್ತಿ ಮಾಡಬೇಕಂತೆ. ಭಕ್ತ್ಯ ಲಭ್ಯ ಅನನ್ಯಯ, ಬೇರೆ ಯಾರಲ್ಲೂ ಅಂತ ಭಕ್ತಿ ಮಾಡಬಾರದು. ಸ್ನೇಹ ದೇವರಲ್ಲೇ ಮಾಡಬೇಕು, ಮಿಕ್ಕವರಲ್ಲಿ ದೇವರ ನಂತರ ಅಂಟಬೇಕು. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುದೇವರನ್ನ ಕೇಳುತ್ತಾರೆ, ಗೋವಿಂದೇ ದೇಹಿ ಭಕ್ತಿ, ಗೋವಿಂದನಲ್ಲಿ ಭಕ್ತಿ ಕೊಡಪ್ಪ. ಮತ್ತು ವಾಯುದೇವರನ್ನು ಬೇಡ, ಭವತಿಚ್ಚ ನಿಮ್ಮಲ್ಲೂ, ಅಂದ್ರೆ ದೇವರಲ್ಲಿ ಎಷ್ಟು ಭಕ್ತಿಯೋ ಅಷ್ಟು ಭಕ್ತಿ ನಿಮ್ಮಲ್ಲಿ ಕೊಡಿ ಅಂತ ವಾಯುದೇವರನ್ನ ಕೇಳಲಿಲ್ಲ. ವಾಯುದೇವರಲ್ಲಿ ಎಷ್ಟು ಭಕ್ತಿ ಬರಬೇಕೋ ಅಷ್ಟು ಬರಲಿ, ದೇವರಲ್ಲಿ ಬರುವಷ್ಟು ಭಕ್ತಿ ಇನ್ಯಾರಲ್ಲೂ ಬರಬಾರದು, ಅದು ನೀವೇ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾನೆ. ಆ ರೀತಿಯಲ್ಲಿ ಅನನ್ಯವಾದ ಭಕ್ತಿಯಿಂದ ಲಭ್ಯನಾದ, ಎಲ್ಲರಿಗಿಂತ ವಿಲಕ್ಷಣನಾಗಿದ್ದಾನಲ್ಲ, ಅವನನ್ನೇ ಪುರುಷ ಅಂತ ಹೇಳ್ತಾ ಇದ್ದಾರೆ. ಆ ಪುರುಷನ ಲಕ್ಷಣ ಏನು ಅಂದ್ರೆ, ಯಶ್ಯ ಅಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ಇವ ಎಲ್ಲರ ಒಳಗೂ ಇದ್ದಾನೆ, ಇವನ ಒಳಗೆ ಎಲ್ಲವೂ ಸೇರಿದೆ. ನಮ್ಮೊಳಗೆ ಎಲ್ಲ ಸೇರಿದರೆ ಅದರೊಳಗೆ ಮತ್ತು ನಾವು ಸೇರುವುದು ಹೇಗೆ? ನಮ್ಮೊಳಗೆ ಎಲ್ಲವೂ ಏನಾದರೂ ಇಟ್ಟುಕೊಂಡಿದ್ರೆ ಅದರೊಳಗೆ ಮತ್ತು ನಾವು ಹೋಗ್ಲಿಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ದೇವರು ಅಂದ್ರೆ ನಮಗೆ ಅರ್ಥ ಆಗ್ಬೇಕಲ್ಲ. ಆಕಾಶ, ಹೌದಾ? ಆಕಾಶ ಎಲ್ಲಿದೆ? ಈ ಮಠದ ಸುತ್ತು ಇದೆ ಆಕಾಶ. ಮಠ ಎಲ್ಲಿದೆ? ಆಕಾಶದೊಳಗೆ ಇದೆ, ಅವಕಾಶ ಸ್ಪೇಸ್ ಅಲ್ಲೇ ಇದೆ. ಮತ್ತೆ ಮಠದೊಳಗೆ ಅವಕಾಶ ಇಲ್ಲವಾ? ಸ್ಪೇಸ್ ಅಂದರೆ ಅವಕಾಶ ಮಠದ ಸುತ್ತೂ ಇದೆ, ಮಠದ ಒಳಗೂ ಇದೆ. ಮತ್ತೆ ದೇವರಿಗಲಿಕ್ಕಾಗಲ್ವಾ? ದೇವರು ಎಲ್ಲರ ಸುತ್ತೂ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ. ಹಾಗೆ ಏನ ಸರ್ವಮಿದಂ ತತಂ, ಇವನೇ ಎಲ್ಲ ಜೀವರಾಶಿಗಳನ್ನ ಎಲ್ಲವನ್ನು ಕೂಡ ವ್ಯಾಪಿಸಿ ನಿಂತಿದ್ದಾನೆ. ಗೊತ್ತಾಯ್ತಲ್ವಾ? ಏನು ಗೊತ್ತಾಯಿತು? ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲವನ್ನು ವ್ಯಾಪಿಸಿದ್ದಾನೆ, ಇವನು ಇಲ್ಲದ ಸ್ಥಳವಿಲ್ಲ. ಅವ ಹೇಳಿದ್ರು ಅದು ಗೊತ್ತಾಗಿ ನಮಗೇನು ಉಪಯೋಗ? ಯಾವ ಪ್ರವಚನಕ್ಕೆ ಬಂದರೂ ಎಲ್ಲರೂ ಇದೇ ಹೇಳ್ತಾ ಇದ್ರಪ್ಪ, ದೇವ್ರದ್ದವ ದೇವ್ರದ್ದವ ದೇವ್ರದ್ದವ, ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಕೇಳ್ತಾ ಇದ್ದೇವೆ, ಅದಕ್ಕೆ ನಮ್ಮ ನಿದ್ದೆ ಬರೋದು. ಕೆಟ್ಟ ಕೇಳಬೇಕು, ಕೇಳಿದಕ್ಕೆ ಏನೋ ಪ್ರಯೋಜನ ಇರಬೇಕಲ್ಲ. ಒಣ ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದ, ಏನ್ ಮಾಡಬೇಕಂತ ತಗೊಂಡು ಏನೋ ಪ್ರಯೋಜನ ಇರಬೇಕಲ್ಲ. ಅವಾಗಂದ್ರು ನಿನಗೆ ಭಯ ಬಂದಿದೆಯಾ? ನಿನಗೆ ರಕ್ಷಣೆ ಬೇಕು ಅಂತ ದೇವರ ಹತ್ರ ಬರ್ತೀಯ? ಹೌದು. ಮತ್ತೆ ದೇವರು ಇಲ್ಲೇ ದೇವಸ್ಥಾನದಲ್ಲೇ ಕೂತಿದ್ರೆ ನೀನು ಮನೆಗೆ ಹೋಗುವುದರೊಳಗೆ ನಿನ್ನ ರಕ್ಷಣೆ ಮಾಡಲಿಕ್ಕೆ ದೇವರು ಗಾಡಿಯಲ್ಲಿ ಬರಬೇಕಾ ನಿನ್ನ ರಕ್ಷಣೆ ಮಾಡಲಿಕ್ಕೆ? ಹಾ ಅಂದ್ರೆ ಬರ್ತಾನೋ ಇಲ್ಲೋ ಅಂತ ಡೌಟ್ ಮತ್ತು. ದೇವರು ನನ್ನ ರಕ್ಷಣೆ ಮಾಡ್ತಾನೋ ಇಲ್ವೋ, ಎಲ್ಲಿಂದ ಬರ್ತಾನೋ ಏನೋ, ಆಕಾಶಕ್ಕೆ ಕಣ್ಣು ಹಾಕ್ತಾ ಇರುತ್ತೆ. ದೇವರು ಒಂದು ಕೂಡಲೇ ಒಂದು ಆ ದೇವರ ಪೆಟ್ಟಿಗೆ, ದೇವರ ಮನೆ, ದೇವಸ್ಥಾನ ಅಥವಾ ಚಿತ್ರಪಟ, ಇಷ್ಟು ಬಿಟ್ಟು ದೇವರು ಅಂದ್ರೆ ಇಲ್ಲೇ ಇದ್ದಾನೆ ಅಂತ ಎಷ್ಟು ಸಲ ಜೀವನದಲ್ಲಿ ನಮಗೆ ನೆನಪಾಯಿತು? ನೀವೇ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಬಹಳ ಕಮ್ಮಿ ಬಂದಿದೆಯಾ? ಪ್ರಾಮಾಣಿಕವಾಗಿ ಹೇಳಿ. ಇಲ್ಲಲ್ಲ, ದೇವರು ಒಂದು ಕೂಡಲೇ ಬರೋದು ಒಂದ ದೇವಸ್ಥಾನ, ಒಂದ ದೇವರ ಪೆಟ್ಟಿಗೆ, ಒಂದ ಚಿತ್ರಪಟ, ಅಷ್ಟು ಬಿಟ್ರೆ ಅವ ನಮ್ಮ ಒಳಗೇ ಇದ್ದಾನೆ ಎಂಬ ಎಚ್ಚರವೇ ಹೋಗಿರುತ್ತೆ. ಪ್ರಾಕ್ಟಿಕಲ್ಲಿ ನೋ. ಅವಾಗ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಯಾರ ಕಷ್ಟದಲ್ಲಿದ್ರು? ನಾವೇ ಕಷ್ಟದಲ್ಲಿದ್ವಿ. ಅವಾಗ ದುಃಖ ಪಡ್ತಾ ಇದ್ರೆ ಪಕ್ಕದಲ್ಲಿ ಬಂದ್ರು, ದೇವರು ದಾರಿಬಿಡ್ರಿ, ಏನ್ ದೇವರು, ಏನಿರ್ತಾನೋ ಏನೋ, ಯಾವಾಗ ಬರ್ತಾನೋ ಏನೋ, ನಮ್ ಕಷ್ಟ ಇದೆ. ಹೋಗ್ತಾನೆ. ಯಾಕದು ಬಂತು ಅಂದ್ರೆ ದೇವರ ಮೇಲೆ ನಂಬಿಕೆ ಇದೆ, ಅವ ಬಂದ್ರೆ ರಕ್ಷಣೆ ಮಾಡುತ್ತಾನೆ, ಬರಬೇಕಲ್ಲ ಅಂತ ಡೌಟ್ ನಮಗೆ. ಅದಕ್ಕೆ ಎಚ್ಚರ ಕೊಡುತ್ತಾ ಇದೆ, ಬರೋ ಪ್ರಸಕ್ತಿಯೇ ಇಲ್ಲಯ್ಯ, ನಿನ್ನೊಳಗೆ ಕೂತಿದ್ದಾನೆ, ನಿನ್ ಸುತ್ತ ಸದಾ ಕೂತಿದ್ದಾನೆ, ಮತ್ತ ಬರೋದೆಲ್ಲಿಂದ ಬಂತು? ಮತ್ತೇನು ಬೇಕು? ನಿನ್ನ ಸುತ್ತೇ ಇದ್ದಾನೆ, ರಕ್ಷಣೆ ಮಾಡುತ್ತಾನೆ, ನನ್ನೊಳಗೆ ಇದ್ದಾನೆ ಎಂಬ ಎಚ್ಚರ ನಮಗೆ ಬಂದ್ರೆ ಸಾಕು. ಅದಕ್ಕೆ ಯಾರ ಕಷ್ಟ ಪಡ್ತಾ ಇದ್ರೆ, ಒಬ್ಬ ವ್ಯಕ್ತಿ ಅವನ ಹತ್ತಿರ ಹೋಗಿ ಖಡ್ಗ ಗುರಾಣಿ ಎಲ್ಲ ಹಿಡ್ಕೊಂಡು ರಕ್ಷಣೆ ಮಾಡ್ಲಿಕ್ಕೆ ಹೊರಟ. ಆವಾಗ ಗುರು ಕೇಳಿದ, ಆತನ ಗುರುಗಳು ಕೇಳಿದ, ಕೇಳಿದವರು ಎಲ್ಲಿ ಹೋಗ್ತಾ ಇದ್ಯ? ಆ ವ್ಯಕ್ತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹೌದಾ? ಎಷ್ಟು ಕಾಲ ಮಾಡ್ತೀಯ? ಸ್ವಲ್ಪ ಕಾಲ. ಮತ್ತೆ ನಂತರ? ಗೊತ್ತಿಲ್ಲ, ಯಾರಾದ್ರೂ ಬರಬೇಕು. ಅವಾಗ ಹೇಳಿದ್ರು ಅದಲ್ಲಯ್ಯ ನೋಡು ಅಂತ ಅವನ ಕೈ ಹಿಡಿದು ಆ ವ್ಯಕ್ತಿಯ ಸುತ್ತು ಏನು ಕಾಣ್ತಾ ಇದೆ? ಅಯ್ಯೋ ಇಷ್ಟು ಕಾಲ ನಂಗೆ ಕಾಣ್ತಾ ಇಲ್ಲ, ನೀವು ಕೈ ಹಿಡಿದ್ರೆ ನಂಗೆ ಕಾಣ್ತಾ ಇದೆ. ಅವನ ಸುತ್ತು ತೇಜಸ್ಸಿದೆ. ಆ ತೇಜಸ್ಸು ಯಾವುದು ಗೊತ್ತಾ? ದೇವರು. ಆ ಭಗವಂತ ಕೂತಿದ್ದಾನೆ. ಅವನ್ನ ಇವಾಗ ನೀನು ರಕ್ಷಣೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀಯಾ? ಇಷ್ಟದವರಿಗೆ ರಕ್ಷಣೆ ಮಾಡಿದ್ ಯಾರು ಗೊತ್ತಾ? ಅವನೇ. ಹೌದಾ? ಹೌದು. ಆದರೆ ದೇವರು ರಕ್ಷಣೆ ಮಾಡುವ ದೇವರು ಅವನ ಸುತ್ತೇ ಇದ್ರೂ ಕೂಡ ಆ ದೇವ ಇದ್ದಾನೆ ಎಂಬ ಎಚ್ಚರ ಅವನಿಗಿಲ್ಲ. ಅದಕ್ಕೆ ಅವ ಭಯಪಡತಾ ಇದ್ದಾನೆ. ತಾಯಿ ಪಕ್ಕದಲ್ಲೇ ಇದ್ದಾಳೆ, ಹಿಂದೆ ಇದ್ದಾಳೆ, ಮಗುವಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಮಗುವಿಗೆ ತಾಯಿ ಇದ್ರೂ ಕೂಡ ಇಲ್ಲ ಎಂಬ ಭಾವನೆ ಅಳ್ಳಿ ಶುರು ಮಾಡುತ್ತೆ. ತಾಯಿ ಕಾಣಿಸಿದರೆ ಅಳು ನಿಲ್ಲುತ್ತೆ. ಹೌದು ತಾನೆ. ಹಾಗೆ ನಮ್ ಸುತ್ತೂ ದೇವರೇ ಇದ್ರೂ ಕೂಡ ಅವನ ಎಚ್ಚರ ಇಲ್ಲದೇ ಇದ್ದದರಿಂದ ದೇವರು ಇದ್ದಾನೋ ಇಲ್ವೋ, ಕಾಯ್ತಾನೋ ಇಲ್ವೋ ಅಂತ ನಮಗೆ ಬರ್ತಾ ಇದೆ. ಆ ಭಾವನೆಯನ್ನ ಕೊಡುತ್ತಾ ಇದ್ದಾನೆ. ಇದನ್ನ ಅಂದರೆ ದೇವರು ನಮ್ಮ ಸುತ್ತೇ ಇದ್ದಾರೆ 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 ಅಂತ ಕೇಳತಾ ಬಂದ್ರೆ ಮನಸ್ಸಲ್ಲಿ ದೃಢ ಆಗ್ತಾ ಬರುತ್ತೆ. ಅವಾಗೇನಾಗುತ್ತೆ, ಕಷ್ಟಕಾಲ ಬಂದಾಗ ನಮ್ಮ ಸುತ್ತೇ ದೇವರಿರುವ ಚಿಂತನೆ ಬರುತ್ತೆ. ಅವಾಗ ಸಂಶಯ, ಕಷ್ಟ ಬರಲಿಕ್ಕೆ ಮುಂಚೆ ದೇವರು ಬರಬಹುದಲ್ಲ, ಕಷ್ಟ ಬಂದ ಮೇಲೆ ದೇವರು ಬರುವುದು ಯಾಕೆ ಅಂದ್ರೆ ನಿನಗೆ ಸಬ್ಜೆಕ್ಟೇ ಅರ್ಥ ಆಗಿಲ್ಲ ಅಂದ್ರು. ಏನಪ್ಪ ಅಂದ್ರೆ ಕಷ್ಟ ಕೊಟ್ಟದ್ದೇ ದೇವರಯ್ಯ, ಕಷ್ಟ ತಾನಾಗಿ ಎಲ್ಲಿಂದೋ ಬಂದಿದೆ, ದೇವರು ಎಲ್ಲಿಂದೋ ಬಂದು ಬಿಡಿಸಬೇಕು ಎಂಬ ತಪ್ಪು ಕಲ್ಪನೆ ಇದ್ದದ್ದಕ್ಕೆ ಒದ್ದಾಡ್ತಾ ಇದ್ದೀಯ. ನಿನ್ನ ಕರ್ಮಾನುಸಾರ ನಿನಗೆ ಕಷ್ಟ ಕೊಟ್ಟದ್ದೇ ದೇವರು, ಬಿಡಿಸೋದೇ ಅವ. ಅಲ್ಲ, ಕಷ್ಟ ಯಾಕೆ ಕೊಟ್ಟ? ಒಳ್ಳೆದಕ್ಕೆ ಕೊಟ್ಟ, ಒಳ್ಳೆದಕ್ಕೆ ಕೊಟ್ಟ. ಬಿಡಿಸೋದು ಯಾಕೆ? ಹಾಗಾದರೆ ನಿನಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಆದ್ದರಿಂದ ಬಿಡಿಸಲಿಕ್ಕೆ ಬಂದ. ಅಲ್ಲ, ಮತ್ತೆ ತಡ್ಕೊಳ್ಳಿಕ್ಕಾಗಲ್ಲ ಅಂತ ಗೊತ್ತಲ್ಲ, ಮತ್ತೆ ಯಾಕೆ ಕೊಡಬೇಕು? ನಿನಗೆ ಎಷ್ಟು ತಡೆಯತ್ತೋ ಅಷ್ಟೇ ಕೊಡಬೇಕು ಅಂತ ಬಂದ. ಮಿಕ್ಕದ್ದನ್ನ ಬಿಡಿಸಿ ಮುಂದಿನ ಜನ್ಮಕ್ಕೆ ಕೊಡ್ತಾನೆ ಅಷ್ಟೇ, ಕೊಡೋದಂತೂ ಬಿಡೋದಿಲ್ಲ. ಯಾಕ್ರಿ ನನಗೆ ಕಷ್ಟ ಕೊಡಬೇಕು? ಹುಡುಗರು ಸ್ಕೂಲಿಗೆ ಹೋಗ್ಬೇಕು, ಅವರ ಪ್ರವೃತ್ತಿ ಸಹಜವಾಗಿ ಹೋಗಲ್ಲ ಅಲ್ವಾ? ನಾವೇ ಹಾಗಿರ್ತೇವೆ, ನಾವೇ ಆಗಿರ್ತೇವೆ. ಆಫೀಸ್ಗೆ ಒಂದು ದಿವಸ ಲೀವ್ ಹಾಕ್ಬಿಟ್ರೆ ಖುಷಿಯೋ ಖುಷಿ, ಮನೆಯಲ್ಲಿ ಸಂತೋಷವಾಗಿರ್ತೇವೆ. ಮತ್ತೆ ಹುಡುಗರು ಹೋಗ್ತಾರಾ? ಹೋಗಲ್ಲ. ಆವಾಗ ತಾಯಿ ಬಡಿತಾಳೆ. ಬಡದರೆ ಯಾಕೆ ತಾಯಿ ಬಡಿತಾಳೆ ಅಂದ್ರೆ ಒಳ್ಳೆದಕ್ಕಾಗಿ ಬಡಿಯೋದು. ಹಾಗೆ ಭಗವಂತ ನಮಗೆ ನಮ್ಮ ಕರ್ಮವನ್ನ ಉಣಿಸಿ ಕರಕೊಂಡು ಹೋಗ್ಬೇಕು. ಆ ಉಣಿಸುವ ಕಾಲಕ್ಕೇನೆ ದೇವರು ಮಾಡುವ ಉಪಕಾರ ಎಷ್ಟಿರುತ್ತೆ ಅಂದರೆ, ದೇವರು ನಮಗೆ ಕಷ್ಟ ಕೊಡುವಾಗ ನಮಗೆ ಹೇಳಿಕೊಡುವ ಪಾಠ, ಆ ಚಿಂತನೆ ನಮಗೆ ಬಂದ್ರೆ ದೇವರನ್ನ ನಾವು ಮತ್ತು ಕೇಳೋದಿದೆ. ಸ್ವಲ್ಪ ಕಷ್ಟ ಕೊಡಯ್ಯ, ಇನ್ನೊಂಚೂರು ಕಷ್ಟ ಕೊಡುವಂತ ಕೇಳ್ತೀವಂತೆ. ಯಾವಾಗ ಕಷ್ಟದ ಎಚ್ಚರ ನಮಗೆ ಬಂದರೆ, ಅದರ ಪ್ರಾಫಿಟ್ ಏನು ಅಂತ ಗೊತ್ತಾದರೆ, ಪ್ರಾಫಿಟ್ ಏನು ಅಂತ ಗೊತ್ತಾದರೆ ಆವಾಗ ಕಷ್ಟವೇ ಬೇಕು ಅಂತ ಇಷ್ಟ ಆಗುತ್ತೆ. ಅಲ್ಲ, ಅಂತಹದೊಂದು ಎಕ್ಸಾಂಪಲ್ ಕೊಡಿ ನಮಗೆ. ರೋಗ ಬಂದಿದೆ, ರೋಗ ಬಂದಿದೆ, ಹೋಗಬೇಕು. ರೋಗ ತಡೀಲಾರದೆ ಇದ್ದೇವೆ. ಡಾಕ್ಟರ್ ಹತ್ರ ಹೋದರೆ ಇಂಜೆಕ್ಷನ್ ಕೊಟ್ಟ. ಇಂಜೆಕ್ಷನ್ ನೋವಿರುತ್ತಾ ಇಲ್ವಾ, ಕಷ್ಟ ಇರುತ್ತಾ ಇಲ್ವಾ? ಡಾಕ್ಟರ್ನ ಕೇಳಿದ್ರು ಕಷ್ಟ ಇಲ್ಲದೆ ರೋಗ ಹೋಗಬೇಕು. ಸಾಧ್ಯ ಇಲ್ಲ, ಕಷ್ಟ ಪಡಲೇಬೇಕು, ರೋಗ ಹೋಗುತ್ತೆ. ಹೌದಾ? ಪರವಾಗಿಲ್ಲ, ರೋಗ ಹೋದ್ರೆ ಸಾಕು ಅಂತ ಭುಜ ಕೊಟ್ರೆ ಅವಾಗ ಇಂಜೆಕ್ಷನ್ ಕೊಟ್ಟ. ಚೂರು ತಡಕೊಂಡದ್ದಕ್ಕೆ ಒಳ್ಳೆ ಪರಿಣಾಮ, ರೋಗ ಹೋಯಿತು. ಹಾಗೆ ಭಗವಂತ ಈ ಜೀವನದಲ್ಲಿ ನಾನಾ ಕಷ್ಟಗಳನ್ನು ಕೊಟ್ಟು ಅನುಭವದ ಪಾಠವನ್ನ ಹೇಳಿಕೊಡ್ತಾ ಬರ್ತಾನೆ. ಆಯಾ ಕಷ್ಟಗಳು ಬಂದಾಗ ಒಳಗಿದ್ದೇ ತಾನು ನಮಗೆಲ್ಲ ಡೈರೆಕ್ಷನ್ಸ್ ಕೊಡ್ತಾ ಬರ್ತಾನೆ. ಆ ಪಾಠ ಸಿಗೋದೇ ಕಷ್ಟಗಳು ಬಂದಾಗ. ಆ ಪಾಠದ ಬೆಲೆ ಗೊತ್ತಿದ್ದವರು ಯಾವಾಗ್ಲೂ ಕಷ್ಟ ಕೊಡಯ್ಯ ಅಂತ ಕೇಳುತ್ತಾರೆ. ಅದಕ್ಕೆ ಕುಂತಿದೇವಿ ಕೇಳಿದ್ದು, ಸ್ವಾಮಿ ಚೂರು ಕಷ್ಟಗಳು ಕೊಡಯ್ಯ ಅಂತ. ಯಾರು ಕೇಳಿಲ್ಲ, ಆಕೆ ಕೇಳಿದ್ದು ಕಷ್ಟ ಕೊಡಯ್ಯ. ಯಾಕೆ ಅಂದ್ರೆ ಕಷ್ಟ ಬಂದಾಗ ನೀನು ನನ್ನ ರಕ್ಷಣೆ ಮಾಡಲಿಕ್ಕೆ ಒಳಗಿಂದಲೇನೆ ನನಗೆ ಎಲ್ಲ ಸಹಾಯ ಮಾಡುತ್ತೀಯ, ಆದ್ದರಿಂದ ಕಷ್ಟ ಪರಿಚಯ ಇರಲಿ. ನಂತರ ಮತ್ತು ಹೇಳುತ್ತಾನೆ ವಿಶೇಷವಾಗಿ, ಎತ್ರ ಕಾಲೇಷು ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಃ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತಶವ. ಇಲ್ಲಿ ಹೇಳ್ತಾ ಇದ್ದಾರೆ, ಎತ್ರ ಕಾಲೇಷು ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ. ಈ ಸಂಸಾರದಲ್ಲಿರುವಾಗ ಎಲ್ಲರಿಗೂ ಕೂಡ ಆವೃತ್ತಿ ಇದೆ, ಆದ ಮೇಲೆ ಅನಾವೃತ್ತಿ ಇದೆ. ಆವೃತ್ತಿ ಅನಾವೃತ್ತಿ ಅಂದ್ರೆ ಹೋಗೋದು ಬರೋದು, ಹೋಗೋದು ಬರೋದು, ಹೋಗೋದು ಬರೋದು. ಇಲ್ಲಿ ಹೇಳ್ತಾರೆ, ಎಲ್ಲಿ ಆದರೆ ಆವೃತ್ತಿ ಇದೆಯೋ ಅನಾವೃತ್ತಿ ಇದೆಯೋ ಅಂತ ಒಳ್ಳೆ ಕಾಲ ಬೇರೆ ಇದೆ. ಯಾವುದು ಅಂದ್ರೆ ನನ್ನ ಕಡೆಗೆ ಬಂದಂತಹ ಜ್ಞಾನಿಗಳು ಯಾರು ಇರ್ತಾರಲ್ಲ ಅವರಿಗೆ ವಿಶೇಷವಾಗಿ ಆವೃತ್ತಿ ಇದೆ ಅನಾವೃತ್ತಿ ಇದೆ. ಅಂದ್ರೆ ಸ್ವಲ್ಪ ಇಲ್ಲಿ ಸರಿಯಾದ ಅರ್ಥ ಆಗಬೇಕು. ಮೋಕ್ಷಕ್ಕೆ ಹೋದವರಿಗೆ ಅನಾವೃತ್ತಿ ಅಂದರೆ ಎಂದೂ ತಿರುಗಿ ಬರಲ್ಲ ಸಂಸಾರಕ್ಕೆ, ದುಃಖ ಕೂಪಕ್ಕೆ ಬರಲ್ಲ, ಅದು ಅನಾವೃತ್ತಿ ಅಂತಾರೆ. ಆವೃತ್ತಿ ಅಂದ್ರೆ ಹೋಗೋದು ಬರೋದು, ಹೋಗೋದು ಬರೋದು ಎರಡು ಇರುತ್ತಲ್ವಾ, ಅದನ್ನ ಇಲ್ಲಿ ಹೇಳುತ್ತಾರೆ. ವೈಕುಂಠಕ್ಕೆ ಬಂದವರಿಗೆ ಎಂದೂ ತಿರುಗಿ ಬರೋದಿಲ್ಲ, ಇಲ್ಲಿದ್ದವರಿಗೆ ಮಾತ್ರ ಆವೃತ್ತಿ ಇರುತ್ತೆ. ಆದರೆ ಈ ಮಾತು ಹೇಳ್ತಾನೆ, ಅಲ್ಲಿಗೆ ಬಂದವರಿಗೆ ಅನಾವೃತ್ತಿ ತಿರುಗಿ ಬರೋದಿಲ್ಲ, ಆದರೆ ಆವೃತ್ತಿ ಕೂಡ ಉಂಟು. ಅಯ್ಯೋ ರಾಮತ್ತ ವೈಕುಂಠ ಅಂತ ಯಾಕಂತಾರೆ ಅಂದ್ರೆ, ಆವೃತ್ತಿ ಹೇಗೆ ಸಂಸಾರದಲ್ಲಿ ಬೀಳುವ ಆವೃತ್ತಿ ಬರಲ್ಲ, ಅವರು ವೈಕುಂಠ ಬಿಟ್ಟು ಎಲ್ಲಾ ಕಡೆ ಆವೃತ್ತಿ ಬರ್ತಾರೆ, ಬಂದರೂ ಕೂಡ ಸಂತೋಷದಿಂದಿರ್ತಾರೆ. ಅಂಥ ಸ್ಥಾನ ನನ್ನದಯ್ಯ ಅಂದ್ರೆ, ಸಂಸಾರಕ್ಕೆ ಬೀಳುವ ಜನ್ಮಗಳವರಿಗೆ ಬರುವುದಿಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಗ್ನಿಹಿ ಜ್ಯೋತಿಹಿ ಅಹಃ ಶುಕ್ಲ ಷಣ್ಮಾಸಾಹ ಉತ್ತರಾಯಣಂ ತತ್ರ ಪ್ರಯಾತಾಹ ಗಚ್ಚಂತಿ ಬ್ರಹ್ಮ ಬ್ರಹ್ಮ ವಿದೋ ಜನಾಹ. ಎರಡು ಮಾರ್ಗಗಳು, ಉತ್ತರಾಯಣ ಮಾರ್ಗ ದಕ್ಷಿಣಾಯನ ಮಾರ್ಗ ಅಂತ. ಉತ್ತರಾಯಣದಲ್ಲಿ ಅಂದರೆ ಹೋದವರು ಎಲ್ಲೆಲ್ಲಿಗೆ ಹೋಗ್ತಾರೆ, ಮಾರ್ಗ ಹೇಗೆ, ಅಗ್ನಿಲೋಕ ಜ್ಯೋತಿರ್ಲೋ ಅಗ್ನಿಯಲ್ಲಿ ಅಗ್ನಿಲೋಕದಲ್ಲಿ ಅಗ್ನಿ ಜ್ಯೋತಿ ಅಂತ ಎರಡು ಭಾಗ. ಇದೆಲ್ಲ ಎಲ್ಲಿ ಬಂತು ಹೇಳಿ, ಚತುರ್ದಶಿಯಲ್ಲಿ ವಿಶೇಷವಾಗಿ ವಿಷ್ಣುತೀರ್ಥರು ಜೀವ ಪ್ರಯಾಣ ಮಾರ್ಗ ಪ್ರಕರಣ ಅಂತ ತಿಳಿಸಿಕೊಡುತ್ತಾ, ಜೀವ ಯಾವ ಯಾವ ಲೋಕಗಳ ಮೂಲಕ ಬ್ರಹ್ಮದೇವರ ಲೋಕಕ್ಕೆ ಹೋಗ್ತಾನೆ ಎಂಬುದಲ್ಲಿ ಪರಿಚಯ ಮಾಡಿಕೊಡುತ್ತಾರೆ. ಅದು ಎಲ್ಲಿದೆ ಇರೋದು, ಕೃಷ್ಣ ಹೇಳಿಕೊಡುತ್ತಾನೆ, ಅನೇಕ ಕಡೆ ಬರುತ್ತೆ ಇದು, ಅದನ್ನೇ ಹೇಳುತ್ತಾರೆ. ಅದರಲ್ಲಿ ಅಗ್ನಿಲೋಕ, ಅಗ್ನಿಲೋಕಕ್ಕೆ ಹೋದರೆ ಅರ್ಚಿರಾದಿ ಮಾರ್ಗ ಅರ್ಚಿರ್ಲೋಕ, ಅರ್ಚಿರಲ್ಲಿ ಅರ್ಚಿರ್ಲೋಕದಲ್ಲಿ ಅಗ್ನಿ ಜ್ಯೋತಿ ಅಂತ ಎರಡು ರೂಪದಿಂದ ಇರ್ತಾರೆ, ಎರಡು ಭಾಗಗಳು. ಅಲ್ಲಿಗೆ ಹೋಗಿ ಆದ ಮೇಲೆ ಅಲ್ಲಿಂದಲ್ಲಿಗೆ ಹೋಗೋದು. ಅಹರಭಿಮಾನಿ ಲೋಕ, ಶುಕ್ಲಪಕ್ಷಾಭಿಮಾನಿ ಲೋಕ ಹೌದಾ, ನಂತರ ಉತ್ತರಾಯಣಾಭಿಮಾನಿ ಲೋಕ ಹೌದಾ, ಹೀಗೆ ಹೀಗೆ ಮುಂದಕ್ಕೆ ಹೋಗ್ತಾರೆ. ಅದು ಚೂರ ಅಲ್ಲಿಗೆ ನಿಲ್ಲಿಸಿ ತತ್ರ ಪ್ರಯಾತಃ ಗಚ್ಚಂತಿ ಬ್ರಹ್ಮ ಬ್ರಹ್ಮ ವಿದೋ ಜನಾಃ. ಆ ರೀತಿಯಾಗಿ ಹೊರಟವರು ವಿಶೇಷವಾಗಿ ಚರಮದೇಹದಿಂದ ಬ್ರಹ್ಮದೇವರ ಸನ್ನಿಧಾನ, ತದನಂತರ ವಿಶೇಷವಾಗಿ ನನ್ನ ಸನ್ನಿಧಾನಕ್ಕೆ ಬರುತ್ತಾರೆ. ಇನ್ನೊಂದು ಮಾರ್ಗ ಇದೆ, ಅದ್ಯಾವುದು ಅಂದ್ರೆ, ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸಾಹ ದಕ್ಷಿಣಾಯನಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಧೂಮ ಅಂದ್ರೆ ಧೂಮ ಅಭಿಮಾನಿ ಲೋಕ, ಅಗ್ನಿ ಅಭಿಮಾನಿ ಲೋಕ ಹೇಗಿದೆ ಅಚ್ಚಿರಾಜ ಲೋಕ, ಧೂಮಾಭಿಮಾನಿ ಲೋಕ ಇದೆ ಧೂಮ ಅಂತ. ಅಲ್ಲಿ ಧೂಮಾದಿ ಅಭಿಮಾನಿ ದೇವತಾ ನಿರ್ದೇಶ ಅಂತ. ನಂತರ ಧೂಮಾದಿ ದೇವತಾ ಆದ ಮೇಲೆ ಇಲ್ಲಿ ಅಹಸ್ಸಿನ ಮೊದಲನೇ ಮಾರ್ಗದಲ್ಲಿ ಅಗ್ನಿಲೋಕ, ಆದ ಮೇಲೆ ಹಗಲಭಿಮಾನಿ ಲೋಕ, ಆದ ಮೇಲೆ ಶುಕ್ಲಪಕ್ಷಾಭಿಮಾನಿ ಲೋಕ ಬಂತಲ್ಲ, ಇಲ್ಲಿ ಹಾಗಲ್ಲ. ಧೂಮಾಭಿಮಾನಿ ಲೋಕ, ರಾತ್ರಿ ಅಭಿಮಾನಿ ಲೋಕ, ಹಾಗೆ ಕೃಷ್ಣ ಪಕ್ಷಾಭಿಮಾನಿ ಲೋಕ, ಷಣ್ಮಾಸಾಭಿಮಾನಿ ಲೋಕ, ಅದರಲ್ಲಿ ದಕ್ಷಿಣಾಯನಾಭಿಮಾನಿ ಲೋಕ ಹಾಗೆ ಹೋಗಿಬಿಡುತ್ತೆ. ಇದು ಚಂದ್ರಮಾರ್ಗ. ಅದು ಹೇಳುತ್ತಾರೆ ಇಲ್ಲಿ, ತತ್ರ ಚಾಂದ್ರವಸಂ ಜ್ಯೋತಿ ಯೋಗಿ ಪ್ರಾಪ್ತ ನಿವರ್ತತೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಚಂದ್ರನ ಮಾರ್ಗದಲ್ಲಿ ಹೋಗಿ ಯೋಗಿಯಾದವ ಮತ್ತೂ ತಿರುಗಿ ಬರುತ್ತಾನೆ. ಹೋಗುವ ಲೋಕ ಮತ್ತು ಪುನರಾವೃತ್ತಿ ಇಲ್ಲದ ಲೋಕ ಮಾರ್ಗ ಅರ್ಚಿರಾದಿ ಮಾರ್ಗ, ಇನ್ನೊಂದು ಧೂಮ ಮಾರ್ಗದಿಂದ ಹೋದವ ಮತ್ತು ತಿರುಗಿ ಬರುತ್ತಾನೆ ಅಂತ ಎರಡು ತಿಳಿಸಿಕೊಟ್ಟು, ಶುಕ್ಲ ಕೃಷ್ಣೇ ಗತಿ ಕೇತೆ ಜಗತಃ ಶಾಶ್ವತೇ ಸ್ಥಿತೆ ಶಾಶ್ವತೇ ಮತೆ ಏಕಯ ಯಾತಿ ಅನಾವೃತ್ತಿ ಅನ್ಯಯ ವರ್ತತೆ. ಪುನಃ ಎರಡೆರಡು ಮಾರ್ಗಗಳಿವೆ, ಶುಕ್ಲಪಕ್ಷಾಭಿಮಾನಿ ಶುಕ್ಲಪಕ್ಷದ ಮಾರ್ಗ, ಕೃಷ್ಣ ಮಾರ್ಗ ಕೃಷ್ಣಪಕ್ಷದ ಮಾರ್ಗ ಅಂತ. ಈ ಎರಡೇ ಶಾಶ್ವತವಾಗಿ ಉಳಿಯೋದು. ಅದರಲ್ಲಿ ಶುಕ್ಲಪಕ್ಷದಲ್ಲಿ ಅಂದರೆ ಉತ್ತರಾಯಣ ಕಾಲದಲ್ಲಿ ಹೊರಟಂಥವ ವಿಶೇಷವಾಗಿ ಅನಾವೃತ್ತಿ ಅನಾವೃತ್ತಿಯನ್ನು ಹೊಂದುತ್ತಾನೆ, ಅಂದರೆ ಮತ್ತೆ ಬರೋದಿಲ್ಲ. ಆದರೆ ಕೃಷ್ಣಪಕ್ಷದಲ್ಲಿ ಹೋದರೆ, ಕೃಷ್ಣಪಕ್ಷದ ಮಾರ್ಗದಲ್ಲಿ ಹೋದರೆ ಅವನಿಗೆ ವಿಶೇಷವಾಗಿ ಪುನರಾವೃತ್ತಿ ಬರುತ್ತೆ. ಅವಾಗ ಮತ್ತು ಬಂತು ಹಾಗಾದರೆ ಮತ್ತು ಮತ್ತು ಹುಟ್ಟೋರೆಲ್ಲ ಉತ್ತರಾಯಣದಲ್ಲಿ ಸಾಯಲೇಬಾರದು. ನಾವು ಯಾರು ಕೂಡ ಉತ್ತರಾಯಣದಲ್ಲಿ ಸಾಯಲೇಬಾರದು. ಉತ್ತರಾಯಣದಲ್ಲಿ ಯಾರ್ಯಾರು ಹೋದರೋ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿದಾಗ ಆಯಿತು. ಎರಡನೇ ಮಾರ್ಗ ಉತ್ತರಾಯಣ ಮಾರ್ಗ, ದಕ್ಷಿಣಾಯನ ಮಾರ್ಗ. ದಕ್ಷಿಣಾಯನದಲ್ಲಿ ಹೋಗಿರತಕ್ಕಂಥ ಆ ಮಾರ್ಗದಲ್ಲಿ ಹೋದವರು ತಿರುಗಿ ಬರ್ತಾರೆ, ಉತ್ತರಾಯಣದಲ್ಲಿ ಹೋದವರು ತಿರುಗಿ ಬರಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಹಾಗಲ್ಲ, ನಾವು ಯಾವ ಅಯನದಲ್ಲಿ ಹೋದರೂ ಕೂಡ ಇಲ್ಲಿ ಉತ್ತರಾಯಣದಲ್ಲಿ ಹೋದರೂ ಕೂಡ ನಾವು ಹೋಗೋ ಮಾರ್ಗ ಅಂದ್ರೆ ಯೋಗ ಮಾರ್ಗದಲ್ಲಿದ್ದರೆ, ಯೋಗ ಮಾರ್ಗದಲ್ಲಿದ್ದರೆ ಇಲ್ಲಿ ಉತ್ತರಾಯಣದಲ್ಲಿ ಹೋದರೂ ದಕ್ಷಿಣಾಯನದಲ್ಲಿ ಹೋದರೂ ಕೂಡ ಮಾರ್ಗ ಯಾವುದು ಅಂದ್ರೆ ದಕ್ಷಿಣಾಯನ ಅಭಿಮಾನಿ ಯಾವ ಮಾರ್ಗಕ್ಕೆ ಇರ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಹೊರತು, ಉತ್ತರಾಯಣದಲ್ಲಿ ಹೋದರೆ ಉತ್ತರಾಯಣ ಮಾರ್ಗಕ್ಕೆ, ದಕ್ಷಿಣಾಯನದಲ್ಲಿ ಹೋದರೆ ದಕ್ಷಿಣಾಯನ ಮಾರ್ಗಕ್ಕೆ ಅಂತಲ್ಲ. ಆ ಉತ್ತರಾಯಣ ಅಭಿಮಾನಿ ದೇವತೆಗಳಿರುವ ಆ ಬೀದಿ ಏನಿರುತ್ತೆ ಮಾರ್ಗ ಲಾಕ್ ಮಾಡಿರ್ತಾರೆ. ಯಾರಿಗದು ಓಪನ್ ಆಗುತ್ತೆ ಅಂದ್ರೆ ಚರಮದೇಹದಿಂದ, ಚರಮದೇಹವನ್ನ ನಿವೃತ್ತಿಯಾಗಿ ಮಾಡಿಕೊಂಡು ನಂತರ ಹೊರಡೋರಿಗೆ ಮಾತ್ರ ಓಪನ್ ಆಗುತ್ತೆ, ಮಿಕ್ಕವರಿಗೆ ಓಪನ್ನೇ ಆಗುವುದೇ ಇಲ್ಲ. ಮಿಕ್ಕವರೆಲ್ಲ ಉತ್ತರಾಯಣದಲ್ಲಿ ಹೋದರೂ ದಕ್ಷಿಣಾಯನದಲ್ಲಿ ಹೋದರೂ ಕೂಡ ಅವರು ಹೀಗೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಸಾವು ಉತ್ತರಾಯಣವಾ ದಕ್ಷಿಣಾಯನವಾ ಅಂತಲ್ಲ, ಉತ್ತರಾಯಣ ಅಭಿಮಾನಿ ದೇವತೆಗಳು ಯಾವ ಮಾರ್ಗಕ್ಕೆ ಅಭಿಮಾನಿಗಳಾಗಿದ್ದಾರೋ ಆ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿದ್ರಷ್ಟೇ ಹೊರತು ಯಾವ ಅಯನದಲ್ಲಿ ಸಾವು ಬರಬೇಕು ಅಂತ ಇಲ್ಲಿ ಹೇಳಿಲ್ಲ. ಹಾಗಾದರೆ ಉತ್ತರಾಯಣದಲ್ಲಿ ಯೋಚನೆ ಸತ್ತಿಲ್ಲ, ಹಾಗೆಲ್ಲ ಉತ್ತರಾಯಣ ಮಾರ್ಗಕ್ಕೆ ಹೋಗ್ಬಿಟ್ರ, ಶುಕ್ಲಪಕ್ಷದ ಮಾರ್ಗದಲ್ಲಿ ಹೋಗ್ಬಿಟ್ರ? ಇಲ್ಲ, ಚರಮದೇಹದಿಂದ. ಅದಕ್ಕೆ ಜೀವ ಪ್ರಯಾಣ ಮಾರ್ಗ ಪ್ರಕರಣದಲ್ಲಿ ಹೇಳುತ್ತಾರೆ, ಜೀವ ಚರಮದೇಹದಿಂದ ಹೊರಡುವಾಗ ಶರೀರದಿಂದ ಏನು ಬ್ರಹ್ಮರಂಧ್ರದ ಮೂಲಕ, ಬ್ರಹ್ಮ ನಾಡಿಯ ಮೂಲಕ, ಬ್ರಹ್ಮರಂಧ್ರದ ಮೂಲಕ ನಿಷ್ಕ್ರಮಣ ಆಗುತ್ತೆ ಅವನ ಪ್ರಾಣ. ಇದು ಎಲ್ಲಿ ಹೇಳ್ತಾರೆ? ವಿಶೇಷವಾಗಿ ಗಮನಾಗಮನ ಪ್ರಕರಣ ಅಂತ ಷೋಡಶಿಯಲ್ಲಿ ಬರುತ್ತೆ, ಅಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ. ಅಂದ್ರೆ ಉತ್ತರಾಯಣ ಮಾರ್ಗ ಅಂದ್ರೆ ಚರಮದೇಹದಿಂದ ಯೋಗಿಗಳು ಹೋಗುವ ಮಾರ್ಗ, ಇನ್ನೊಂದು ಕೂಡ ಯೋಗಿಗಳು ಹೋಗುವ ಮಾರ್ಗವೇ ಅದು ದಕ್ಷಿಣಾಯನ ಅಭಿಮಾನಿಗಳಾಗಿದ್ದಾರೆ ಅವರು ನಿಂತಿರುವ ಮಾರ್ಗ. ಇವು ಉತ್ತರಾಯಣದಲ್ಲಿ ಹೋದರೂ ದಕ್ಷಿಣಾಯನದಲ್ಲಿ ಹೋದರೂ ಕೂಡ ದಕ್ಷಿಣಾಯನ ಅಭಿಮಾನಿಗಳು ದೇವತೆಗಳಾಗಿರ್ತಾರಲ್ಲ ಆ ಮಾರ್ಗದಲ್ಲಿ ಹೋಗ್ತಾರೆ. ಅಲ್ಲಿ ಉತ್ತರಾಯಣ ಪುಣ್ಯಕಾಲ ವಿಶೇಷ. ಇಲ್ಲಿ ಸಾಮಾನ್ಯವಾಗಿ ಲೋಕದಲ್ಲಿ ಭೀಷ್ಮಾಚಾರ್ಯರು ಉತ್ತರಾಯಣ ಪುಣ್ಯಕಾಲದಲ್ಲಿ ಹೋದ್ರು ತುಂಬಾ ನಿರ್ಣಯ ಕೊಡ್ತಾರೆ, ಇನ್ನ ತುಂಬಾ ಸಾಧನೆ ಕೂತಿದೆ ಅವರಿಗೆ ಏನ್ ಹೇಳುತ್ತಾರೆ, ಅದು ಚರಮದೇಹದಿಂದ ಹೋಗತಕ್ಕಂಥದ್ದು. ಅದರಿಂದ ಇಲ್ಲಿ ಕೂಡ ನಾವು ಉತ್ತರಾಯಣ ದಕ್ಷಿಣಾಯನಗಳಲ್ಲಿ ಯಾವುದು ಶ್ರೇಷ್ಠ ಅಂದರೆ ಉತ್ತರಾಯಣಕ್ಕೆ ಶ್ರೇಷ್ಠತೆ ಕೊಡುತ್ತಾರೆ. ಅದಕ್ಕೆ ದಕ್ಷಿಣಾಯನ ಅಭಿಮಾನಿ ದೇವತಾ ಕೇಳಿಕೊಂಡದ್ದಕ್ಕೆ ಚಾತುರ್ಮಾಸದಲ್ಲಿ ಭಗವಂತ ವಿಶೇಷವಾಗಿ ದಕ್ಷಿಣಾಯನಕ್ಕೆ ಪ್ರಾಧಾನ್ಯ ಬರುವಂತೆ ಮಾಡಿದ. ಆದರೆ ಉತ್ತರಾಯಣ ನೋಡಿ, ಈ ಪರ್ವಕಾಲ ಬರುವ ಕಾಲಕ್ಕೆ ವ್ಯತ್ಯಾಸ ತುಂಬಾ ಇದೆ ಆಚರಣೆಗಳಲ್ಲಿ. ದಕ್ಷಿಣಾಯನ ಮುಗಿತು, ಉತ್ತರಾಯಣ ಬರ್ತಾ ಇದ್ರೆ ದಕ್ಷಿಣಾಯನ ಮುಗಿಸಿ ಉತ್ತರಾಯಣ ಬರುವ ಘಳಿಗೆ ಪರ್ಯಂತ ಉಪವಾಸ ಇರಬೇಕು ನಾವು. ಇದ್ದು ಉತ್ತರಾಯಣ ಬಂದ ಮೇಲೆ ತರ್ಪಣಾದಿಗಳು ಕೊಡಬೇಕು. ಆದರೆ ದಕ್ಷಿಣಾಯನ ಬರುವುದಾದರೆ ಉತ್ತರಾಯಣ ಇರುವುದರೊಳಗೆ ತರ್ಪಣಾದಿಗಳು ಕೊಟ್ಟು ಮುಗಿಸಬೇಕು. ಇಷ್ಟು ವ್ಯತ್ಯಾಸ ಇಲ್ಲಿ ಕೂತಿದೆ. ಅಲ್ಲಿ ಯಾಕಷ್ಟು ವ್ಯತ್ಯಾಸ? ಎರಡು ಕಾಲಗಳೇ ಅಲ್ಲ ಅಂದ್ರೆ ಆ ಭಗವಂತನ ವಿಶೇಷ ವಿಭೂತಿ ಸನ್ನಿಧಾನ ಕೂತಿದೆ. ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರಾಯಣಕ್ಕೆ ಕಾದು ಅಲ್ಲಿ ವಿಶೇಷವಾಗಿ ಹೊರಟಿದ್ದಾರೆ. ನೈಪೇ ಸುರಿ ಪಾರ್ಥ ಜಾನಂ ಯೋಗಿ ಮುಖ್ಯತೆ ಕಶ್ಚನ ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಈ ರೀತಿಯಾಗಿರತಕ್ಕಂಥ ಎರಡು ಅಂದ್ರೆ ಮಾರ್ಗಗಳನ್ನು ಚೆನ್ನಾಗಿ ತಿಳ್ಕೊಂಡಂತಹ ವ್ಯಕ್ತಿ ಅವನಿಗೆ ಹೌದಲ್ವಾ ತುಂಬಾ ತಿಳ್ಕೊಂಡ್ರು. ಏನಂತ ಈ ಮಾರ್ಗ ಆ ಮಾರ್ಗ ಯಾರು ಹೋಗ್ತಾರೆ ಅದು ಹೋಗ್ತಾರೆ ತಿಳ್ಕೊಂಡ್ರು. ಕೊನೆಯ ಕ್ವಶನ್ ಬಂತು, ಇದು ತಿಳ್ಕೊಂಡೇನ್ರಿ ಉಪಯೋಗ? ಯಾರೋ ಹಂಗ ಹೋಗ್ತಾರಂತೆ, ಯಾರೋ ಹಿಂಗ್ ಹೋಗ್ತಾರಂತೆ, ತಿಳ್ಕೊಂಡು ನಮಗೇನು ಉಪಯೋಗ ಅಂದ್ರೆ ಹೇಳುತ್ತಾರೆ, ಜ್ಞಾನಿಗಳು ಹೀಗೆ ಹೋಗ್ತಾರೆ, ಅದರಲ್ಲಿ ಯೋಗಿಗಳು ಕೆಲವರು ಚಂದ್ರ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಚಿಂತನೆ ಮಾಡಿ ಆ ಮಾರ್ಗ ಏನಿದೆ, ಮಾರ್ಗ ಜಡ, ಆ ಮಾರ್ಗದಲ್ಲಿ ಮಾರ್ಗ ರೂಪಿಯಾದ ಭಗವಂತ ನಿಂತಿರ್ತಾನೆ, ದೇವರೇ ಮಾರ್ಗದ ರೂಪದಲ್ಲಿದ್ದು ಆ ದೇವತೆಗಳ ರೂಪದಲ್ಲಿದ್ದು ಬಂದವರಲ್ಲಿದ್ದು ತಾನೇ ತನ್ನ ಹತ್ತಿರ ಕರಕೊಂಡು ಹೋಗ್ತಾ ಇದ್ದಾನೆ ಅಂತ ಯಾರು ಚಿಂತನೆ ಮಾಡುತ್ತಾರೋ ನಿತ್ಯವೂ ಕೂಡ ಅವರಿಗೆ ಹೇಳುತ್ತಾ ಇದ್ದಾನೆ ಕೃಷ್ಣ, ನಮುಖ್ಯತೆ ಕಶ್ಚನ, ಯಾವ ರೀತಿಯಲ್ಲೂ ಅವನಿಗೆ ಮೋಹವೇ ಬಾರದೇ ಹೋಗಿಬಿಡುತ್ತೆ. ಇಷ್ಟು ನೋಡಿ, ನಮಗೆ ಬದುಕಿರೋ ಕಾಲಕ್ಕೆ ಮೋಹವೇ ಜಾಸ್ತಿ ಅಲ್ಲ, ನಮಗೆಲ್ಲಿ ಮೋಹ? ಮೋಹ ಅಂದ್ರೆ ಯಾವುದು ಮಾಡಬಾರದು ಅಂತ ಚೆನ್ನಾಗಿ ಗೊತ್ತಿರುತ್ತೋ ಅದನ್ನ ಬಿಡಲಾರದೆ ಮಾಡುತ್ತಾ ಇರೋದೇ ಮೋಹ. ಅದು ನಮ್ಮಲ್ಲಿ ಇದೆಯಾ ಇಲ್ವಾ? ಜೀವನ ತುಂಬಾ ಇರುವೆ ಅದು. ಮತ್ತೆ ಈ ಮೋಹ ಹೋದರೆ ನಾವು ಗೆಲ್ತೀವಿ. ಮೋಹ ಹೋಗಬೇಕಾ? ಈ ಎರಡು ಮಾರ್ಗಗಳನ್ನ ಚಿಂತನೆ ಮಾಡಿ. ಈ ಎರಡು ಮಾರ್ಗಗಳನ್ನ ಆ ಮಾರ್ಗ ರೂಪಿ ಹರಿಯನ್ನ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಸಂಸಾರದಲ್ಲಿ ಮೋಹ ಹೊರಟು ಹೋಗ್ತಾ 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 ಬರುತ್ತೆ. ಅದೆಂತ ಎಲ್ಲಿಗೆಲ್ಲಿಗೆ ಲಿಂಕ್ ನೋಡಿ, ಯಾರೋ ಎಲ್ಲಿದ ಮಾರ್ಗದಲ್ಲಿ ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ನಮಗೆ ಮಾರ್ಗ ಸುಗಮ ಆಗುತ್ತೆ, ವಿಶೇಷವಾಗಿ ಮೋಹ ಹೋಗಿಬಿಡುತ್ತೆ. ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಅದರಿಂದ ನಾನು ಉತ್ತರಾಯಣ ಪುಣ್ಯಕಾಲ ಶ್ರೇಷ್ಠ, ಅವಾಗ ದೇವರ ಚಿಂತನೆ ಮಾಡ್ತೇನೆ, ದಕ್ಷಿಣಾಯನದಲ್ಲಿ ಇಲ್ಲ, ಹಾಗೆ ಮಾಡಬೇಡ. ಎಲ್ಲಾ ಕಾಲದಲ್ಲಿ ಸರ್ವೇಶು ಕಾಲೇಶು, ಎಲ್ಲಾ ಕಾಲಗಳಲ್ಲಿ ನೀನು ಯೋಗಯುಕ್ತನಾಗು, ನನ್ನಲ್ಲೇ ಮನಸ್ಸಿಟ್ಟವನಾಗು. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತ ತತ್ಸರ್ವಮಿದಂ ವಿಧಿತ್ವ ಯೋಗೀ ಪರಂ ಸ್ಥಾನ ಉಪೈತಿ ಚಾದ್ಯಂ. ಇಷ್ಟೆಲ್ಲ ಹೇಳಿದೆಲ್ಲ ಕೃಷ್ಣ, ಶುಕ್ಲ ಪಕ್ಷದ ಮಾರ್ಗ, ಕೃಷ್ಣ ಪಕ್ಷದ ಮಾರ್ಗ, ಆದ್ಮೇಲೆ ನಿನ್ನೆಲ್ಲ ಹೇಳಿದೆಲ್ಲ, ಇವೆಲ್ಲ ಕೂಡ ಕೇಳ್ಕೊಂತಾ ಇದ್ದೇವೆ ನಾವು. ನೀ ಹೇಳ್ತಾ ಇದ್ದೆ ಕೇಳ್ತಾ ಇದ್ದೀವಿ, ಆದ್ರೆ ಮನಸ್ಸಲ್ಲಿ ಬರ್ತಾ ಇದೆ ನಾಲ್ಕು ವೇದ ಅಧ್ಯಯನ ಮಾಡಬಹುದಾಗಿತ್ತು, ಅದಕ್ಕೂ ಹೋಗ್ಲಿಕ್ಕಾಗಿಲ್ಲ, ನಿನ್ ಪ್ರವಚನ ಕೇಳ್ತಾ ಇದ್ದೇನೆ ಕೃಷ್ಣಂದು, ಹಿಂದೆಯೇ ಕೇಳ್ತಾ ಕೂತಿದ್ದೇನೆ. ಯಜ್ಞ ಏನೂ ಇಲ್ಲ, ಯಜ್ಞ ಮಾಡಬಹುದಾಗಿತ್ತು, ಅದಕ್ಕಿಂತ ನಿನ್ನ ಈ ಜ್ಞಾನ ಪಡೆಯೋದರಲ್ಲೇ ಕೂತೆ. ತಪಸ್ಸು ಮಾಡಬಹುದಾಗಿತ್ತು, ಇಲ್ಲ ನಿನ್ನಲ್ಲೇ ಕೂತೆ. ಹಾಗಾದ್ರೆ ನನಗೆ ಆ ಲೋಪ ಬಂತಲ್ಲ, ನಿನ್ನ ಮಾತನ್ನೇ ನೀನು ಹೇಳಿದ ಈ ಅಧ್ಯಾಯವನ್ನೇ ಕೇಳತಾ ಕೇಳತಾ ಚಿಂತನೆ ಸದಾ ಮಾಡ್ತಾ ಇದ್ದೆ, ಮಿಕ್ಕದ್ದರ ಲೋಪ ಬಂದ್ರೆ ಮತ್ತೆ ಆ ಲೋಪ ನನಗೆ ಪೂರ್ತಿ ಹೇಗಾಗುತ್ತೆ ಅಂದ್ರೆ ಹೇಳ್ತಾನೆ ಕೃಷ್ಣ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು, ನಾನಾ ದಾನಗಳು ಮಾಡಿದರೆ, ಯಜ್ಞಗಳು ಮಾಡಿದರೆ, ತಪಸ್ಸು ಮಾಡಿದರೆ, ವೇದಾದಿ ಸರ್ವಮೂಲಾದಿ ಅಧ್ಯಯನ ಮಾಡಿದರೆ, ಯತ್ ಪುಣ್ಯ ಫಲಂ ಪ್ರತಿಷ್ಠಂ, ಯಾವ ಪುಣ್ಯ ಬರುತ್ತೋ ಆ ಪುಣ್ಯವನ್ನು ತತ್ ಸರ್ವಮಿದಂ, ಎಲ್ಲವೂ ಕೂಡ ಈ ಒಂದು ಅಧ್ಯಾಯದಿ ನನ್ನ ಗೀತೆಯನ್ನ ಚೆನ್ನಾಗಿ ಕೇಳಿದ್ರೆ ಬರುತ್ತಯ್ಯ. ಅಷ್ಟೇ ಅಲ್ಲ, ಮುಂದೆ ಮೋಕ್ಷವೂ ಬಂದು ಬಿಡುತ್ತೆ ಅಂತ ಗೀತೆಯ ಅಪರೂಪದ ಮಹಿಮೆಯನ್ನ ಕೃಷ್ಣ ತಿಳಿಸಿಕೊಟ್ಟಾರೆ. ಅಲ್ಲಿಗೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನ ವಿಜ್ಞಾನ ಯೋಗೋ ನಾಮ ಅಷ್ಟಮೋಧ್ಯಾಯ. ಎಂಟನೇ ಅಧ್ಯಾಯವನ್ನು ಮುಗಿಸಿ ಮುಂದಿನ ಅಧ್ಯಾಯ ಒಂಬತ್ತನೇ ಅಧ್ಯಾಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದು ಯಾವ ಅಧ್ಯಾಯ ಅಂದರೆ ರಾಜವಿದ್ಯಾ ರಾಜಗುಹ್ಯ ಯೋಗ. ಬಹಳ ಅಪರೂಪದ್ದು, ಚಿಂತನೆಗೆ ಎಟಕುವುದು, ಪ್ರಯತ್ನಪೂರ್ವಕ ಮಾಡಿದವನಿಗೆ ದೇವರೇ ಸಿಗುತ್ತಾರೆ ಎಂಬ ಅಪೂರ್ವದ ಅಧ್ಯಾಯವನ್ನ ನಾಳೆ ಶುರು ಮಾಡುತ್ತಾನೆ ಕೃಷ್ಣ. ಶ್ರೀಕೃಷ್ಣ ಅರ್ಪಣೆ.